ತೃಣಗ್ರಾಹಿ ಅಲ್ಲ ಅವನು. ಶಾಸ್ತ್ರ ಹೇಳುತ್ತದೆ ಆದಷ್ಟು ಗುಣಗಳನ್ನು ಹುಡುಕೋ ಪ್ರಯತ್ನ ಮಾಡಿ, ದೋಷದ ಬಗ್ಗೆ ಯೋಚನೆ ಮಾಡಲಿಕ್ಕೆ ಹೋಗಬೇಡಿ ಅಂತ ಹೇಳುತ್ತಾರೆ. ಗುಣ ಬಹಳ ಮುಖ್ಯವಾದದ್ದು, ಗುಣಗಳಿಂದ ನಾವು ಬೆಳೀತೇವೆ. ದೋಷಗಳನ್ನು ಮಾತ್ರ ಹುಡುಕ್ತಾ ಹೋದರೆ ನಾವು ದೋಷಗಳಾಗ್ತಾ ಕೊಡ್ತೇವೆ ಅಷ್ಟೇ. ಆದರೆ ಗುಣಗಳನ್ನು ಹುಡುಕಿದರೆ ಆ ಗುಣವನ್ನು ಹುಡುಕಬೇಕು, ನಮ್ಮಲ್ಲಿ ಬೆಳೆಸ್ಕೊಳ್ಬೇಕು. ಆಗ ಮನುಷ್ಯ ತುಂಬ ಮುಂದೆ ಬರುತ್ತಾನೆ. ಆದರೆ ದುರ್ಯೋಧನ ದೃಷ್ಟಿಕೋನ, ವಿಕೃತ ದೃಷ್ಟಿಕೋನ ಅವನದು, ಇಷ್ಟೆಲ್ಲ ಹೇಳ್ತಾ ಇದ್ದಾನೆ. ಶಕುನಿ ನೋಡಿ ಕೆಡ್ತಾನೆ ಇದ್ದಾನೆ, ಹಾಗೇನೆ ಏನು ಮಾಡ್ತಾನೆ ನೋಡೋಣ ಅಂತ ಹೇಳಿಬಿಟ್ಟು ಮತ್ತೆ ಹೇಳ್ತಾರೆ. ನೋಡು ಶಕುನಿ, ಅಂತ ಐಶ್ವರ್ಯ ಇದೆ, ಸಂಪತ್ತಾಯಿತು, ಗೌರವ ಇದೆ, ರಾಜಭಾರದ ಕಾಲಿಗೆ ಬಿಡ್ತಾ ಇದ್ದಾನೆ. ಆ ಹೊತ್ತಿನೊಳಗೆ ಕೃಷ್ಣನಿಗೆ ಅಗ್ರ ಪೂಜೆ ಮಾಡಿದರು, ಅದಂತೂ ನಾನು ಸಹಿಸಲಿಕ್ಕೆ ಆಗ್ತಾ ಇಲ್ಲ ಅಂತ ಹೇಳ್ತಾರೆ. ಕೃಷ್ಣ ದ್ವೇಷಿ ಇವನು ಎಂದು ಗಮನಿಸಬೇಕು. ದುರ್ಯೋಧನ ಪಾಂಡವರ ದ್ವೇಷಿಯೂ ಹೌದು, ಕೃಷ್ಣ ದ್ವೇಷಿಯೂ ಹೌದು. ಕೃಷ್ಣನಿಗೆ ಅಗ್ರ ಪೂಜೆ ಮಾಡಿದರಲ್ಲ, ಆ ವೈಭವ ಹೇಗಿತ್ತು? ಆದರೆ ಕೃಷ್ಣನೇ ಮಾಡಿಬಿಟ್ರಲ್ಲ ಸಂಕಟ, ತರಗ ಮಾಡಬಾರ್ದಾಗಿತ್ತೆ ಅಂತ ಒಳಗೊಳಗೆ ಅವನಿಗಿರೋದು ಅಷ್ಟೇ. ಈಶ್ವರೋಹಂ ಅಹಂ ಭೋಗಿ ಸಿದ್ಧೋಹಂ ಬಲವಾನ್ ಸುಖಿ ಆಢ್ಯೋ ಅಭಿಜನವಾನ್ ಅಸ್ಮಿ ಕೋನ್ಯೋಸ್ತಿ ಸದೃಶೋಮಯ. ಸಭೆ ಸಭಾ ಸನ್ಮಾನ ಯಾರಿಗಾರು ನಡೆದು ಬಿಟ್ಟಾಗ ಅಲ್ಲಿ ಏನು ಹಿನ್ನೆಲೆ ನೋಡಿ ಸಂತೋಷ ಪಡೋದು ಬಿಟ್ಬಿಟ್ಟು ಅನ್ನೋ ಆಗಬಾರ್ದಾಗಿತ್ತೆ. ತಾನು ಕೃಷ್ಣನ ಈ ಮಧ್ಯೆ ತನಗಾಗ ಕೃಷ್ಣನ ತಾನು ಆ ಯೋಚನೆ ಮಾಡೋದಿಲ್ಲ, ಇದು ತಪ್ಪದು. ದುರ್ಯೋಧನ ಇನ್ನೊಂದು ಮುಖವನ್ನು ಯೋಚನೆ ಮಾಡಿದೇನೆ, ಮಹಾತ್ಮ ಜ್ಞಾನವನ್ನು ಅರ್ಥ ಮಾಡಿಕೊಂಡಿದ್ದೇನೆ. ಕೇವಲ ತನಗೆ ಅಹಂ ಭೋಗಿ, ಸಿದ್ಧ ಅಹಂ, ಬಲವಾನ್ ಅಹಂ, ಸುಖೀ ಅಹಂ, ಇದು ಅವನ ಒಂದು ವಿಕೃತವಾದ ಚಿಂತನೆಯ ಕ್ರಮ. ಎಲ್ಲ ಹೇಳ್ಕೊತಾ ಹೋಗ್ತಾ ಇದ್ದಾನೆ. ನೋಡು ಶಕುನಿ, ನನಗೆಲ್ಲ ನೋಡಿದೆ, ಆಗ ನಾನು ತಡ್ಕೊಳ್ಳೋಕ್ಕಾಗಲಿಲ್ಲ, ಭಾರಿ ಸಿಟ್ಟು ಬಂತು ನನಗೆ. ನಾನು ಯೋಚನೆ ಮಾಡಿದೆ ಒಂದು ಕಾಲಕ್ಕೆ ಅಂತ ಹೇಳುತ್ತೆ. ಒಂದು ಕಾಲಕ್ಕೆ ಯೋಚನೆ ಮಾಡಿದೆ ನಾನು. ಏನು ಯೋಚನೆ ಮಾಡಿದೆ ಅಂತ ಕೇಳಿದರೆ, ಅಗ್ರ ಪೂಜೆ ಮಾಡೋ ಹಂತದೊಳಗೆ ಅದು ನಿಲ್ಲಿಸಬೇಕು ಅಂತ ಅದು ಅನ್ಕೊಂಡ್ಬಿಟ್ಟೆ ನಾನು ಅಂತ ಹೇಳ್ತಾ. ನಿಲ್ಲಿಸಬೇಕು ಅಂತ ಅನ್ಕೊಂಡ್ಬಿಟ್ಟೆ ನಾನು. ಆ ಭೀಮನ ಹಿರಿಮೆ, ಆ ಕೃಷ್ಣನ ಪೂಜ್ಯತೆಯನ್ನು ಕಂಡಾಗ ಹೊಟ್ಟೆ ಉರಿತು. ಆದರೆ ನನಗೆ ಅದು ನೋಡಿಕೊಂಡು ಸುಮ್ಮನೆ ಇದ್ದೆ ನಾನಾಗ. ಯಾತಕ್ಕಯ್ಯ ಸುಮ್ಮನೆ ಇದ್ದೆ ಅಂತ ಕೇಳ್ತಾನೆ ಶಕುನಿ. ಆಗ ಶಕುನಿ ದುರ್ಯೋಧನ ಹೇಳುತ್ತಾನೆ, ಯದಿಮೇ ಶಕ್ತಿರತ್ರ ಸ್ಯಾತ್ ಘಾತಯ್ಯಂ ಮೃಕೋದರಂ. ಏನು ಮಾಡಲಿ, ಕೈಲಾಗಲಿಲ್ಲ ಅಂತ ಬಿಟ್ಟೆ ಅಂತ ಹೇಳ್ತಾನೆ. ಒಪ್ಕೊಂಡಾಗಾಯ್ತಲ್ಲ, ಈಗ ಭೀಮನ ಕಂಡ್ರೆ ಹೊಟ್ಟೆ ಉರಿದೋಯ್ತು ನನಗೆ, ಏನು ಮಾಡಲಿ, ಶಕ್ತಿ ಇಲ್ಲ ನನಗೆ. ಯದಿಮೇ ಶಕ್ತಿರತ್ರ ಸ್ಯಾತ್ ಘಾತಯ್ಯಂ ಮೃಕೋದರಂ. ಆ ಭೀಮಸನ್ನು ಹೊಡೆದಾಕ್ಬಿಡ್ತಿದ್ದೆ ನಾನೀಗ. ಅಷ್ಟೇ ಅಲ್ಲ, ಅಗ್ರಪೂಜಾಂಚ ಕೃಷ್ಣಸ್ಯ ವಿಲುಂಪೇಯಂ ನ ಸಂಶಯ. ಕೃಷ್ಣನಿಗೆ ಅಗ್ರಪೂಜೆ ನಡೀತಲ್ಲ, ಅದನ್ನು ನಿಲ್ಲಿಸು ಬಿಡ್ತಾ ಇದ್ದೆ ನಾನೀಗ. ಏನು ಮಾಡಲಿ, ಶಕ್ತಿ ಇಲ್ಲ, ಶಕ್ತಿ ಇಲ್ಲ. ಕೊರಗ್ತಾನೆ. ಇದು ಎಂದು ಇದಕ್ಕೆ ಮುಖ್ಯದ ಭಗವಂತ ಹೇಳ್ತಾನೆ ಗೀತೆಯೊಳಗೆ. ನೋಡು ಅರ್ಜುನ, ನಚಮಾಂ ಯೋ ಅಭ್ಯಸೂಯತಿ, ನನ್ನ ಕಂಡ್ರೆ ಅಸೂಯ ಪಡ್ತಾರಲ್ಲ ಅವನಿಗೆ ಗೀತೆ ಹೇಳಬೇಡ ಅಂತ ಹೇಳ್ತಾನೆ. ಇದಂತೇನ ಅತಪಸ್ಕಾಯ, ತಪಸ್ಸು ಮಾಡಿದವನು ಹೇಳಬೇಡ ಇದನ್ನ. ನಚ ಶುಶ್ರೂಷವೇ ವಾಚ್ಯಂ, ಯಾರಿಗೆ ಕೇಳೋ ಅಪೇಕ್ಷೆ ಇಲ್ಲ, ಸೇವೆ ಮಾಡೋ ಬುದ್ಧಿ ಇಲ್ಲ, ಅವನು ಹೇಳಬೇಡ. ನಚಮಾಂ ಯೋ ಅಭ್ಯಸೂಯತಿ, ನನ್ನ ಗುಣಗಳನ್ನು ಕಂಡು ಹೊಚ್ಚೆ ಕೆಟ್ಟು ಬರ್ತಾನಲ್ಲ ಅವನು ಹೇಳಬೇಡ ಅಂತ ಹೇಳಿರ್ತಾನೆ. ದುರ್ಯೋಧನ ಆ ಗುಂಪಿಗೆ ಸೇರಿದವು. ಅವನು ಹೇಳ್ತಾನೆ, ನನ್ನ ಶಕ್ತಿ ಇದ್ದಿದ್ರೆ ಹಾಳು ಮಾಡಿಬಿಡ್ತಾ ಇದ್ದೆ, ಭೀಮನ್ ಹೊಡಿತಾ ಇದ್ದೆ, ಕೃಷ್ಣ ಅಗ್ರ ಪೂಜೆ ನಿಲ್ಲಿಸಿಬಿಡ್ತಾ ಇದ್ದೆ. ಮತ್ತೆ ಹೇಳ್ತಾನು, ನಾನು ಆಗಲೂ ಯೋಚನೆ ಮಾಡಿದೆ, ಅಕಸ್ಮಾತ್ ನನ್ನ ಮಾಡಿ ಏನಾಗ್ತಿತ್ತು ಗೊತ್ತಾ ಅಂತ ಹೇಳ್ತಾನೆ. ಏನಾಗ್ತಿತ್ತು ಅಂತ ಶಕುನಿ ಕೇಳಿದ್ರೆ ಅವನ ಉತ್ತರ ಇಷ್ಟೇ, ಆ ಶಿಶುಪಾಲನಿಗೆ ಆಯ್ತಲ್ಲ ಅದೇಗತ್ತೆ ನನಗೆ ಆಗ್ತಿತ್ತು ಅಂತ ಸುಮ್ಮನೆ ಆಗಿಬಿಟ್ಟೆ ಅಂತ ಹೇಳಿದ್ರೆ, ಅದೆಲ್ಲ ವಾಚ್ ಮಾಡಿದಾನು ಅವನು. ಶಿಶುಪಾಲ ಕೃಷ್ಣ ಕೊಂದಾಕಿಬಿಟ್ಟಲ್ಲ, ಆ ನಡೆವರ ನನಗೆ ಆಗ್ತಿತ್ತು. ನೋಡಿದ ಇಷ್ಟೆಲ್ಲ ವಿಷಯ ಗೊತ್ತು, ಭಕ್ತಿ ಇಲ್ಲ, ಇದೇ ತಮಾಷೆಯಾಗಿರೋದು. ನಿಜವಾದ ಅರ್ಥದೊಳಗೆ ತಿಳುವಳಿಕೆ ಇಲ್ಲದಿರೋದೊಂದು ತಪ್ಪು, ತಿಳುವಳಿಕೆಯನ್ನು ಅಪ್ರಿಷಿಯೇಟ್ ಮಾಡೋ ಗುಣ ಅವನಿಗಿಲ್ಲ, ಇದನ್ನ ದೋಷ ಅಂತ ಕರೀತಾರೆ. ಅಂದ್ರೆ ಇನ್ನೊಬ್ಬನಲ್ಲಿ ಗುಣಗಳನ್ನು ಕಂಡಾಗ ಆ ಸಂತೋಷ ಪಡಬೇಕು, ಅದು ಅಭಿನಂದನೆ ಮಾಡಬೇಕೇ ಹೊರತು ಅದಕ್ಕೆ ಹೊಟ್ಟೆ ಉರಿ ಪಟ್ಟರೆ ಏನೂ ಉಪಯೋಗ ಇಲ್ಲ. ಇದರಿಂದ ಅವನು ಜೀವನ ಪೂರ್ತಿ ದುರ್ಯೋಧನ ಕೊರಗುತ್ತಾನೆ. ಅವನ ವಿಚಿತ್ರವಾದಂತಹ ಮನಸ್ಥಿತಿಗೆ ಒಳ್ಳೆ ದೃಷ್ಟಾಂತ ಇದೆ. ಮುಂದೆ ಧೃತರಾಷ್ಟ್ರ ಮುಂದೆ ಹೇಳಿದಾಗ ಒಂದು ಪದ ಮಾತು ಬಂದು ಬರುತ್ತೆ, ಅದೆಲ್ಲ ಕೂಡ ಅಲ್ಲಿ ಹೇಳ್ತಾನೆ. ಅಲ್ಲಯ್ಯ ಇಷ್ಟೆಲ್ಲ ಹೇಳ್ತೀಯಲ್ಲ, ನಿನ್ನ ಏನು ಕಡಿಮೆ ಆಗಿದೆ ಅಂತ ಅವನು ಮಾತಾಡ್ತಾನೆ, ಅದಕ್ಕೆ ಉತ್ತರ ಕೊಡ್ತಾನೆ, ಅಲ್ಲಿ ನೋಡ್ತೇನೆ ಅವನು. ಎಲ್ಲ ಹೇಳಿದಾಗ ಶಕುನಿ ಏನು ಮಾಡ್ತಾನೆ ಗೊತ್ತಾ, ಅವನು ನೋಡಿ ಇದನ್ನು ಕಾಯ್ತಾ ಇದ್ದಾನೆ ಸಂಚಿಗೆ. ದುರ್ಯೋಧನ, ಯಾಕೆ ಸುಮ್ಮನೆ ಹಾಗೆಲ್ಲ ಮಾತಾಡ್ತೀಯ, ಅವರು ಭಾರಿ ದೊಡ್ಡವರಪ್ಪ, ಭಾರಿ ದೊಡ್ಡ ಗುಣವಂತರು, ಮಹಾ ಸಾಹಸ ಮಾಡಿದ್ದಾರೆ, ಅವರು ಆ ರೀತಿ ಇದ್ದಾರೆ, ನಿನ್ನ ಗಂಟೆ ಏನೋಯ್ತು ಬಿಡು ಅಂತ ಹೇಳಿದ್ರಂತೆ. ಈ ಮಾತು ಹೇಳೋ ಉದ್ದೇಶ ಏನು ಗೊತ್ತೇನು, ಅವನ ರೇಗಿಸಬೇಕು ಅಂತ ಹೇಳ್ಬಿಟ್ಟು, ಅವನ ಕೆರಳಿಸಬೇಕು ಅಂತ ಹೇಳ್ಬಿಟ್ಟು. ಇದಕ್ಕೆ ಶಕುನಿ ಮಾಡಿದ್ದು ಹೀಗೇನೆ, ಗಾಳಿಗೆ ಉರಿಯೋ ಬೆಂಕಿ ಗಾಳಿ ಹಾಕಿದಾಗ ಅಂತ ಹೇಳ್ತಾರಲ್ಲ, ಮೊದಲೇ ದುಷ್ಟ. ಈ ಶಕುನಿಯ ಮಾತುಗಳಿಂದ ಅವನ ಕೋಪ ಇನ್ನೂ ಜಾಸ್ತಿ ಆಗಬೇಕು. ಅದಕ್ಕೋಸ್ಕರ ಭಾರಿ ಗುಣವಂತರು, ಭಾರಿ ಪೂಜ್ಯರು, ಭಾರಿ ದೊಡ್ಡವರು, ಈ ಮಾತಾಡೋದ್ರಲ್ಲ ಅವನ ಮನಸ್ಸಿನಲ್ಲಿ ಕುಹಕ ಇದೆ. ಮತ್ತೆ ಅವನಿಗೆ ಅವನಲ್ಲೂ ಸದ್ಭಾವನೆಗಳೇ ಇಲ್ಲ, ಆದ್ರಿಂದ ಅವ್ರಿಗೆ ಹಾಗಾಗಿದೆ. ನಿನ್ನ ಕೈಯಲ್ಲಿ ಆಗೋದಿಲ್ಲ, ಯಾಕೆ ಯೋಚನೆ ಮಾಡ್ತೀವಿ ಬಿಡು ಅಂತ ಹೇಳಿದಾಗ ದುರ್ಯೋಧನ ಮತ್ತೆ ಮಾತಾಡ್ತಾನೆ, ಇಲ್ಲ ಅದು ಸಾಧ್ಯ ಇಲ್ಲ, ಇದಕ್ಕೆ ಸೇಡು ತೀರಿಸಿಕೊಳ್ಳಲೇಬೇಕು ಅಂತ ಹೇಳಿದ್ದೆ. ಸೇಡು ತೀರಿಸಿಕೊಳ್ಳಲೇಬೇಕು, ನಾನು ಸಂಕಲ್ಪ ಮಾಡಿದ್ದೇನೆ ಅಂತ ಹೇಳಿದ್ದಾರೆ. ಏನು ಸಂಕಲ್ಪ ಅದು? ಪಾಂಡವರ ಐಶ್ವರ್ಯ ಏನಿದೆಯಲ್ಲ ಅದಿಷ್ಟು ನನ್ನ ಬಳಿಗೆ ಬರಬೇಕು. ಆ ರೀತಿ ಮಾಡದೆ ಹೋದರೆ ನಾನು ಬದುಕಿ ಪ್ರಯೋಜನ ಇಲ್ಲ, ಅದು ಸಂಪಾದನೆ ಮಾಡಲೇಬೇಕು ನಾನು. ಅಂದರೆ ಅವನ ದೃಷ್ಟಿ ಎಷ್ಟು ಕೆಟ್ಟ ಕೆಟ್ಟ ಆಲೋಚನೆ ಮಾಡ್ತಾ ಇದ್ದ. ಪಾಂಡವರೇಶ್ವರ ಎಲ್ಲ ನನಗೆ ಬೇಕು. ಸರಿ, ಹಾಗಿದ್ರೆ ಪಾಂಡವರು ಬರೆದ್ರೆ ಏನು ಮಾಡು ಅಂತ ಹೇಳ್ತಾರೆ ಶಕುನಿ. ನೀನು ಮಾಡು. ಪಾಂಡವರು ಏನು ಮಾಡಿದರು? ರಾಜಾರೋಷ ಯುದ್ಧ ಮಾಡ್ತಾ ಇದ್ರು. ಜರಾಸಂಧನನ್ನು ಹೋಗಿ ಅವನ ಮನೆಗೆ ಹೋಗಿ ಅವರಿಗೆ ಆಹ್ವಾನ ಕೊಟ್ಟು ಅವರಿಗೆಲ್ಲ ಛಾಯಿಸಿ ಕೊಟ್ಟು ಅವನನ್ನು ಹಿಡಿದು ಭೀಮಸೇನ ಅವನನ್ನು ಸೀಳಿ ವಿಚಿತ್ರವಾದಂತಹ ಸಂಪತ್ತನ್ನು ಸಂಪಾದನೆ ಮಾಡ್ತಾರೆ. ನಾಲ್ಕು ದಿಕ್ಕಿಗೆ ದಿಗ್ವಿಜಯವನ್ನು ಮಾಡಿ ಸಂಪಾದನೆ ಮಾಡ್ತಾರೆ. ಇವತ್ತು ನೋಡಿ ಕೋಟ್ಯಾಧೀಶಾರ ಹೇಳ್ತಾರೆ, ಪಾಪ ಹೌದು ಅಷ್ಟು ಕಷ್ಟಪಟ್ಟಿದ್ದಾನೆ, ಪಾಪ ಅಷ್ಟು ಕಷ್ಟಪಟ್ಟಿದ್ದಾನೆ ಬಂದಿದೆ. ಆ ರೀತಿ ಬಂದವನ ಬಗ್ಗೆ ನಾವು ಅಸೂಯೆ ಪಟ್ಟರೆ ಪ್ರಯೋಜನ ಇಲ್ಲ. ಕಳ್ಳತನ ಮಾಡಿ ತಗೊಂಡ್ರೆ ಯೋಚನೆ ಮಾಡಬೇಕು. ತುಂಬಾ ಹಗಲು ರಾತ್ರಿ ಕಷ್ಟಪಟ್ಟು ಬಿಟ್ಟು ಎಷ್ಟೋ ಜನ ಇದ್ದಾರೆ ಹಿಂದೆ ಹೇಳ್ತಿರ್ತಾರೆ, ನಾವೆಲ್ಲ ಕೋಡ್ಬೇಳಿ ಮಾರ್ತಾ ಇದ್ವಿ, ಚಕ್ಲಿ ಮಾರ್ತಾ ಇದ್ವಿ, ನಮ್ಮ ತಾಯಿ ಅಂತ ಹೇಳೋ ಜನ ಸಿಗ್ತಾರೆ. ಆದರೆ ದೊಡ್ಡವರ ದಯ, ಏನೋ ಒಂದು ಕಾಲ ಬಂತು, ನಾವು ಎಲ್ಲೋ ಹೋಗಿ ಸೇವೆ ಮಾಡಿದ್ವಿ, ಬಹಳಷ್ಟು ಅನುಗ್ರಹವಾಯಿತು. ಅದರ ಫಲವಾಗಿ ಇವತ್ತಿನ ದಿವಸ ಆ ತಾಯಿನೂ ಇದ್ದಾಳ. ಹೇಳಿದಾಗ ತಾಯಿನೂ ಇದ್ಲು, ಪಾಪ ಐದಾರು ಜನ ಮಕ್ಕಳು, ಎಲ್ಲರಿಗೂ ಮಲ್ಟಿ ಸ್ಟೋರಿ ಬಿಲ್ಡಿಂಗ್, ಒಬ್ಬೊಬ್ಬರಿಗೆ ಮನೆ ಮನೆಗೆ ನಾವು ಭಿಕ್ಷೆ ಬೆಳ್ಳಕ್ಕೆ ಹೋಗೋ ಸ್ಥಿತಿಯಲ್ಲಿ ಇದ್ವಿ. ಆದರೆ ಇವತ್ತು ದೇವರ ಅನುಗ್ರಹದಿಂದ ಇಷ್ಟು ಮೇಲೆ ಬಂದಿದ್ದೇವೆ ಅಂತ ಹೇಳಿದ್ದಾರೆ. ಅದು ಸಾಚ ರೀತಿಯಲ್ಲಿ ಬಂದರೆ ಭಾರಿ ಸಂತೋಷ ಪಡಬೇಕಾದ ಕೆಲಸ, ಏನೂ ತಪ್ಪಿಲ್ಲ. ಅಸೂಯೆ ಪಡೋದ್ರಲ್ಲಿ ಅರ್ಥನೇ ಇಲ್ಲ. ಆದರೆ ಮೋಸ ಗೀತ ಮಾಡಿದರೆ ಮಾತ್ರ ಆಗಲೇ ಅಸೂಯೆ ಪಡಬೇಕಾಗಿಲ್ಲ. ಸರ್ಕಾರಕ್ಕೆ ಕೇಳಿ ಅದನ್ನು ಹಿಡಿಸಾಕಬೇಕೆ ಹೊರತು ನಾವು ಅಸೂಯೆ ಪಡಬೇಕಾದ ಕಾರಣ ಇಲ್ಲ. ಕಷ್ಟಪಟ್ಟು ಓದೋನು ಫಸ್ಟ್ ರ್ಯಾಂಕ್ ಬಂದರೆ ಹೊಟ್ಟೆ ಕೆಚ್ಚಾಗಿ ಪಡಬೇಕು. ಅದಕ್ಕೆ ತಾನು ಸಿನಿಮಾ ಥಿಯೇಟರ್ನಲ್ಲಿ ಕೂತವನು ತಾನು ಪಾಪ, ಅವನು ಫೇಲ್ ಆಗಿದ್ದಾನೆ, ಇವನು ನೋಡಿದ್ರೆ ರ್ಯಾಂಕ್ ತಗೊಂಡಿದ್ದಾನೆ. ನಾನು ಹಾಗೆ ಮಾಡಲಿಲ್ಲ ಅಂತ ತನ್ನ ಬಗ್ಗೆ ಬೈಕೋಬೇಕು, ಅವನು ಬೈಬೇಕು ಈ ಮಧ್ಯೆ. ಆದ್ದರಿಂದ ಪಾಂಡವರು ದಿಗ್ವಿಜಯ ಮಾಡಿ ತಂದಿದ್ದಾರೆ, ನೀನು ಮಾಡು ಅಂತ ಹೇಳಿದ್ದೀನಿ, ನೀನು ಮಾಡು. ಹಾಗೆ ಹೇಳ್ತೇನೆ, ನನ್ನ ವಿಷಯ ಹೇಳಿದ್ನಲ್ಲ, ನಿನಗೆ ನನ್ನ ಕೈಲಿ ಆಗಲ್ಲ ಅಂತ ಹೇಳಿದ್ನಲ್ಲ. ಇದು ಸರಿಯಾಗಿ ಒಪ್ಪಿಕೊಂಡ್ರೆ ಈ ಟಿ ವಿಯಲ್ಲಿ ಎಷ್ಟು ತಪ್ಪಾಗಿ ತೋರಿಸಿದ್ದಾರೆ ಗೊತ್ತಾಗುತ್ತೆ. ದುರ್ಯೋಧನ ಮಹಾವೀರ ಮಹಾಪರಾಕ್ರಮಿ, ಭೀಮಸೇನ ಅವನನ್ನು ಕೊಲ್ಲಕ್ಕೆ ಭಾರಿ ಕಷ್ಟ ಆಯಿತು, ಏನೋ ಬೈ ಚಾನ್ಸ್ ಮೋಸ ಮಾಡಿ ಕೊಂದುಬಿಟ್ಟ ಅಂತ ಚಿತ್ರ ಜನಕ್ಕೆ ಕೊಟ್ಬಿಟ್ಟಿದ್ದಾರೆ. ಈ ಟಿ ವಿ ನೋಡಿದ ಮೇಲೆ ಜನಕ್ಕೆ ಬರೋ ಅಭಿಪ್ರಾಯ ಇಷ್ಟೇ, ಪಾಂಡವರ ಕೈಲಿ ಆಗಲಿಲ್ಲ, ಏನು ಮೋಸ ಮಾಡಿ ಕೊಂದುಬಿಟ್ರು ದುರ್ಯೋಧನನ್ನ. ಈ ಥರ ಇಮೇಜ್ ತಲೆಯಲ್ಲಿ ಇಟ್ಕೊಂಡ್ಬಿಡ್ತಾರೆ, ತುಂಬ ತಪ್ಪದು. ಇಡೀ ದುರ್ಯೋಧನ ಬಾಯಲ್ಲೇ ಕೇಳಿ ನನಗೆ ಶಕ್ತಿ ಇಲ್ಲ ಅಂತ ಒಪ್ಕೊಂಡಾಗಿದೆ ಅವನೀಗ. ಪಾಂಡವರನ್ನ ಏನೋ ಮಾಡೋ ಶಕ್ತಿ ನನಗಿಲ್ಲ ಅಂತ ಡಿಕ್ಲೇರ್ ಮಾಡಿದ್ದಾನೆ. ಮತ್ತೆ ಇತಿಹಾಸ ಹೇಳ್ತಾ ಇದೆ, ದುರ್ಯೋಧನ ಎಲ್ಲಿ ಯುದ್ಧ ಮಾಡಿ ಗೆದ್ದಿದ್ದಾನೆ ತೋರಿಸಿ ನೋಡೋಣ. ಒಂದು ಕಡೆ ಆದರೂ ಕೂಡ ಭೀಮಸೇನ ಹುಟ್ಟಿದಾಗಿನಿಂದ ಶುರು, ಗಿರಿ ಬಡೆದು ಶತಶೃಂಗವೆಂದೆನಿಸಿತು. ಶತಶೃಂಗ ಪರ್ವತ ನೂರಾರು ಹೋಳಾಗಿ ಸೀಳಿ ಹೋಯಿತು. ಎಂಥ ಬಲ ಅರಿಗಿನ ಮೇಲೆ, ಎಂಥ ಬಲ! ಹಿಡಿಂಬಾಸುರನ್ನು ಕೊಂದಿದ್ದು ಹೇಗೆ, ಬಕಾಸುರನ್ನು ಕೊಂದಿದ್ದು ಹೇಗೆ, ಎಲ್ಲ ಶಿವನವರ ಇದ್ದ ಜನಗಳವರೆಲ್ಲ ಕೂಡ ಜಾನಹಂತನ ಸೀಳಿದ್ದು. ಅದೇ ರೀತಿ ಎಲ್ಲಿ ದಿಗ್ವಿಜಯ ಮಾಡ್ಕೊಂಡು ಬಂದಿದ್ದು ಒಂದಕ್ಕಿಂತ ಒಂದು ಪರಾಕ್ರಮಗಳು. ಅದೇ ದುರ್ಯೋಧನ ಒಂದು ಕೆಲಸ ಮಾಡಿಲ್ಲ, ಅವರು ಹೇಳ್ಕೊಳ್ತಕ್ಕಂಥ ಯಾವ ಕೆಲಸವನ್ನೂ ಮಾಡಿಲ್ಲ. ಅಂಥವನ್ನ ಮಹಾವೀರ ಮಹಾಶಕ್ತಿಶಾಲಿ ಅಂತ ಹೇಳ್ತಾರಲ್ಲ, ಅವ್ರು ಏನಾದ್ರು ಮಹಾಭಾರತ ಓದಿದ್ದಾರ? ಅವರು ಏನೂ ಇಲ್ಲ. ಜನಗಳ ತಲೆಯಲ್ಲಿ ಪಾಂಡವರ ಬಗ್ಗೆ ಒಂದು ತಪ್ಪು ಕಲ್ಪನೆ ಕೊಡೋದಷ್ಟೇ ಅವರ ಉದ್ದೇಶ ಹೊರತು ಬೇರೆ ಏನೂ ಇಲ್ಲ. ಇದಂತೂ ಅವನು ಬಾಯ್ ಡಿಕ್ಲೇರ್ ಮಾಡೋದು, ನನ್ನ ಕೈಲಿ ಆಗೋದಿಲ್ಲ, ಇದ್ರ ಏನೇನೋ ಮಾಡಿಬಿಡ್ತಿದ್ದೆ ಅಂತ ಹೇಳಿದಾಗ ಶಕುನಿ ಹೇಳ್ತಾನೆ, ಇದಾಗೋದಿಲ್ಲ ಅಂತ ಹೇಳಿದ್ಮೇಲೆ ಯಾಕೆ ಕೊರಗ್ತೀಯ, ಸುಮ್ಮನೆ ಬಿಟ್ಟುಬಿಡು ಅಂತ ಹೇಳಿದ್ದೆ. ಈಗ ಕೈಲಾಗದು ಹಣೆಬಾರ ಇಷ್ಟೇ ಅಂತ ಹೇಳಿದಾಗ, ಇಲ್ಲ ಇಲ್ಲ, ನಾನು ಪಾಂಡವರ ಸೇರ ತಗೊಳ್ಳೇಬೇಕು, ನನಗೆ ಯುದ್ಧ ಗಿದ್ದ ಮಾಡೋಕ್ಕೆ ಬರೋದಿಲ್ಲ, ಐಶ್ವರ್ಯ ನನಗೆ ಬೇಕು, ಅದಕ್ಕೊಂದು ದಾರಿ ತೋರಿಸು ಅಂತ ಶಕುನಿ ಕೇಳಿದ್ದಾನೆ. ಆಗ ಶಕುನಿ ಮಾತಾಡ್ತಾನೆ, ಈ ಇದಿಷ್ಟು ಅವನಿಗೆ ಬೇಕಾಗಿತ್ತು ಪೀಠಿಕೆ ಶಕುನಿಗೆ. ನೋಡು ದುರ್ಯೋಧನ, ಪಾಂಡವರ ವಿಷಯ ನಿನಗೆ ಬೇಕು, ಯುದ್ಧ ಗಿದ್ದ ಮಾಡೋ ಶಕ್ತಿ ನನಗಿಲ್ಲ, ಹೌದಲ್ಲೋ? ಹೌದು. ಅದು ಅವ್ರ ಪದ ಐಶ್ವರ್ಯ ಬೇಕಾ? ಬೇಕೇ ಬೇಕು. ಹಾಗಿದ್ರೆ ಅದು ತರ್ಕೊಡೋ ಜವಾಬ್ದಾರಿ ನಂದು, ನಾನು ಹೇಳಿದಾಗ ಕೇಳ್ತೀಯಾ ಅಂತ ಕೇಳಿದ್ದಾನೆ. ನಾನು ಹೇಳಿದಾಗ ಕೇಳೋದಾದ್ರೆ ಅದಿಷ್ಟು ಐಶ್ವರ್ಯ ನಿನಗೆ, ಒಂದು ಹನಿ ರಕ್ತ ಕೆಳಗೆ ಬಿಡಬಾರದು, ನಿನ್ನ ಮೈ ಕೈಯಲ್ಲಿ ಹೊಂದಿರಬಾರದು, ಆ ರೀತಿ ತಂದುಕೊಡ್ತೇನೆ, ಒಪ್ತೀಯಾ ಅಂತ ಕೇಳಿದರೆ, ಓ ಮೊದಲು ಹೇಳು ಅಂತ ಕೇಳ್ತೀನಿ. ಇದೇ ತಾನೆ ಇವತ್ತು ಎಲ್ಲ ಜನಕ್ಕೆ ಬೇಕಾಗಿರೋದು ಒಂದೇನೆ, ಕೂತಲ್ಲೇ ದುಡ್ಡು ಬರೋದು ಯಾವನು ಬಿಡ್ತಾನೆ ಇವತ್ತೆ, ಫಸ್ಟ್ ಐಡಿಯಾ ಹೇಳಿ ಅಂತ ಹೇಳ್ತಾನೆ. ದುರ್ಯೋಧನ ಫಸ್ಟ್ ಒಪ್ಕೊಂಡು ಮೊದಲು ಹೇಳ್ಬಿಟ್ಟು ತಗೊಂಡ್ಬಿಡ್ತೇನೆ ಅಂತ ಕೇಳುತ್ತಷ್ಟು ಹೇಳ್ತಾನೆ. ನಾನೇನೋ ಹೇಳ್ತೇನೆ, ಆದರೆ ಇದಕ್ಕೆ ನಿಮ್ಮ ಅಪ್ಪ ಒಪ್ತಾನಾ ಅಂತ ಕೇಳ್ತಾನೆ. ಇದು ಬಹಳ ಮುಖ್ಯ. ಶಕುನಿ ಯಾರಿಗೆ ಹೆದರ್ತಾ ಇದ್ದ ನೋಡಬೇಕೀಗ. ಇದೆಲ್ಲ ಬರೀ ನಾವೇ ಮಾಡೋ ಕೆಲಸ ಅಲ್ಲ, ನಿಮ್ಮ ಅಪ್ಪನ ಒಪ್ಪಿಗೆ ಬೇಕಾಗುತ್ತೆ, ನಿಮ್ಮ ಅಪ್ಪ ಒಪ್ತಾನಾ ಇದಕ್ಕೆ ಅಂತ ಕೇಳಿದರೆ, ಯಾರು ಅಪ್ಪನ ಒಪ್ಸೋ ಜವಾಬ್ದಾರಿ ನನಗೆ ಬಿಟ್ಬಿಡು ಅಂತ ಹೇಳ್ತಾನೆ. ದುರ್ಯೋಧನನಿಗೆ ಗೊತ್ತು ತನ್ನ ಅಪ್ಪ ತನಗಾಗಿ ಏನು ಬೇಕಾದ್ರೂ ಮಾಡ್ತಾನೆ. ಯಾಕೆ? ಅವನಿಗೆ ಮೌಢ್ಯ, ಧೃತರಾಷ್ಟ್ರೀ ಪುತ್ರ ಮೋಹ, ಪುತ್ರ ವ್ಯಾಮೋಹ ಇರೋದ್ರಿಂದ ಏನು ಬೇಕಾದ್ರೂ ಮಾಡ್ತಾನೆ. ಶಕುನಿ ನೀನು ಹೇಳು, ನಮ್ಮಪ್ಪನ ಒಪ್ಸೋ ಜಾರಿದ್ದೆ ನಾವೊಂದು ಅಂತ ಹೇಳಿದ್ದಾನೆ. ಆಗ ಶಕುನಿ ಹೇಳ್ತಾನೆ, ನೋಡು ದುರ್ಯೋಧನ, ಪಾಂಡವರ ಐಶ್ವರ್ಯದ ಬರಬೇಕಾದ್ರೆ ಬೇರೆ ಏನು ಉಪಾಯ ಇಲ್ಲ, ನಿನ್ನ ಪಾಲಿಗರ ಉಪಾಯ ಇಷ್ಟೇ ಇಷ್ಟು, ದ್ಯೂತವನ್ನು ಆಡು, ದ್ಯೂತ ಎಲ್ಲ ಬರೋ ಹಾಗೆ ಮಾಡ್ತೇನೆ, ದ್ಯೂತ ಆಡೋ ಜವಾಬ್ದಾರಿ ನಂದು ಅಂತ ಹೇಳಿದ್ದೀನಿ. ನೀವು ಪಾಸ್ ಆಗಲಿಕ್ಕೆ ಬರೋದಿಲ್ಲ, ಕಾಪಿ ಹೊಡಿ, ಪಾಸ್ ಏರ್ಪಾಟು ಮಾಡ್ತೇನೆ ಅಂತ ಹೇಳಿದ್ರೆ ಆಗ ಹಾಕಿ. ಎಂಥ ಮೂರ್ಖ ಫೌಲ್ ಮೆಥಡ್ ಶುರುವಾಗಿದ್ದೆ ಇಂಥವರಿಂದ, ಫೌಲ್ ಮೆಥಡ್ ಶುರುವಾಗಿದ್ದೆ ಇಂಥ ಒಂದು ವಿಚಿತ್ರ. ನಾನು ಒಂದು ಕಾಲೇಜಲ್ಲಿ ಕೆಲಸದಲ್ಲಿ ಇದ್ದಾಗ ಆ ಕಾಲೇಜಿನ ಪ್ರಿನ್ಸಿಪಾಲ್ ಒಬ್ಬ ಆತ ಹೇಳ್ತಾನೆ, ನಿಮಗೆ ಆಶ್ಚರ್ಯ ಆಗುತ್ತೆ ಹೇಳಿದರೆ ನೋಡಿ, ನೀವು ಸಂಸ್ಕೃತ ಮೇಷ್ಟ್ರು, ನನ್ನ ಮಗ ಸಂಸ್ಕೃತ ಓದ್ತಾ ಇದ್ದಾನೆ, ಅದ್ಭುತ ಸಂಸ್ಕೃತ ಓದ್ತಾ ಇದ್ದಾನೆ, ಅವನು ಚೆನ್ನಾಗಿ ಬರೋದಿಲ್ಲ ಅವನಿಗೆ, ನಿಮಗೆ ಎಷ್ಟು ತಮಾಷೆ ಅಂತ ಕೇಳಿದರೆ ಎಷ್ಟು ಕೆಟ್ಟ ಅತಿ ಕೆಟ್ಟತನ ಇರ್ತಾರೆ ಸಾಕ್ಷಿ ಅದು ಅಂತ. ಅವನಿಗೆ ಬರೋದಿಲ್ಲ. ಅದಕ್ಕೆ ಇಲ್ಲಿ ಪೇಪರ್ ಕೊಡ್ತಾರಲ್ಲ, ಪೇಪರ್ ಕೊಟ್ಟ ತಕ್ಷಣ ನೀವು ಉತ್ತರ ಬರ್ಕೊಡ್ಬೇಕು. ಆ ಕಾಲ ಇನ್ನೊಂದು ಕಾಲದಲ್ಲಿ, ಈ ಕಾಲದಲ್ಲಿ ಬೇರೆ ಕಾಲದಲ್ಲಿದ್ದಾನೆ, ಅಲ್ಲಿ ಕಳಸ ಏರ್ಪಾಟು ಮಾಡಿದ್ದೇನೆ, ಅಲ್ಲಿ ಬರೆದು ಬಿಡ್ತಾನೆ, ಬರೆದ್ಬಿಟ್ಟು ಪಾಸ್ ಆಗಿಬಿಡ್ತಾನೆ, ನಾವು ಕೆಲಸ ಮಾಡಿಕೊಡ್ಬೇಕು ಅಂತ ಕೇಳಿದ. ಕಷ್ಟ ಇದೆ, ನೀವು ತಲೆ ಕೆಳಗಾಗಿ ಕೆಲಸ ಮಾಡಕ್ಕೆ ಸಾಧ್ಯ ಇಲ್ಲ. ಹಾಗಂದ್ರೆ ಪ್ರಿನ್ಸಿಪಾಲ್ ಅಂತವ್ರು ಲೆವೆಲ್ಗೆ ಕೆಲಸ ಮಾಡಿದ್ರೆ ಉಳಿದವ್ರು ನ್ಯಾಯ ಏನು ಸ್ಯಾಂಕ್ಷನ್ ಎಕ್ಸ್ಪೆಕ್ಟ್ ಮಾಡಬಹುದು? ದುರ್ಯೋಧನ ಒಬ್ಬ ರಾಜ ಅನ್ಸ್ಕೊಂಡು, ಚಂದ್ರವಂಶದ ರಾಜಕುಮಾರ ಅನ್ಸ್ಕೊಂಡಿದ್ದ ಕೆಲಸ ಮಾಡೋದಾದ್ರೆ ಉಳಿದವ್ರು ಯಾರು ಇದನ್ನು ಒಪ್ತಾರೆ ಯೋಚನೆ ಮಾಡಿ ನೋಡಂತೆ. ಇಂಥ ವ್ಯವಹಾರ ಎಷ್ಟಾಗುತ್ತೆ ಹೇಳೋದಕ್ಕೆ ಸಾಧ್ಯ ಇಲ್ಲ. ಈ ರೀತಿ ಮಾಡಿದಾಗ ಎಲ್ಲೂ ಪ್ಯೂರಿಟಿ ಹೆಸರು ಇಮ್ಯಾಜಿನ್ ಮಾಡೋಕ್ಕೆ ಶಕ್ಯ ಇಲ್ಲ. ಇಂಥವ್ ನಾಳೆ ಓದಿದ್ರೆ ಸಾಧಿಸೋದಾದ್ರೆ ಏನೀ ಮಧ್ಯೆ ಬರೋದಿಲ್ಲ, ಹೇಳಿಕೊಡಿ ಅಂದ್ರೆ ಒಳ್ಳೆ ಮಾತದು. ಅವನಿಗೆ ಬರೋದಿಲ್ಲ, ಈ ಸತ್ ಹೇಳ್ಕೊಡ್ ತಯಾರು ಮಾಡಿ ಅಂದ್ರೆ ನಿಜವಾಗ ಭಾರಿ ಮೆಚ್ಚಬೇಕಾದ ಮಾತದು. ಯಾಕಂದ್ರೆ ಬರದೇ ಇದ್ದನ್ನು ಕೇಳೋದ್ರಲ್ಲಿ ನಿಜವಾಗ್ಲೂ ಜಾಣತನ ಇದೆ. ಆದ್ರೆ ಈ ರೀತಿ ಮಾಡೋದ್ರಲ್ಲಿ ಏನ್ ಜಾಣತನ ಇದೆ? ಇದು ಸಾಮಾಜಿಕ ದ್ರೋಹ, ಮಗನಿಗೂ ದ್ರೋಹ, ಯಾರು ಕೊಂಡಾಡ್ತಕ್ಕಂಥ ಕೆಲಸಗಳೇ ಅಲ್ಲ. ಚಿಕರಿ ಹಾಕಿಕೊಟ್ಟ ದಾರಿ ಇದು ಒಂದು. ದೂತವ ನಾಡು ಎಲ್ಲ ಬರುತ್ತೆ ನಿನಗೆ, ಏನು ಕೂತಲ್ಲೇ ಬರುತ್ತೆ ಅಂತ ಹೇಳಿದ್ದೆ. ಚಿಕನಿಯ ದುರ್ಯೋಧನ ಮೊದಲ ಉತ್ತರ, ದೂತ ಬರೋದಿಲ್ಲ, ಏನೂ ಬರೋದಿಲ್ಲ ಇದು ದುರ್ಯೋಧನನಿಗೆ, ಏನೂ ಬರೋದಿಲ್ಲ, ಎಲ್ಲ ಬೇಕು ಏನೂ ಬರೋದಿಲ್ಲ, ನಾನು ಆಡ್ತೇನೆ ಅಂತ ಚಿಕನ್ ಹೇಳಿದೆ. ನಾನು ಆಡ್ತೇನೆ, ಒಂದೊಂದೇ ಪ್ರಶ್ನೆ ಶುರುವಾಯ್ತಾಗ, ನೀನು ಆಡ್ತಿ ಆದರೆ ಪಾಂಡವರು ಹೇಗೆ ಬರ್ತಾರೆ ಅಂತ ಕೇಳ್ತಾನೆ. ಪಾಂಡವರು ಹೇಗೆ ಬರ್ತಾರೆ ಇಲ್ಲಿಗೆ? ಯಾವ್ದಕ್ಕಾರ ಆಚಾರ್ಯ ಕ್ಲಬ್ಬಿ ಬಾಯಿ ಅಂತ ಕರೆಯಲಿಕ್ಕಾಗ್ತದೆ? ಮತ್ತೆ ದ್ಯೂತಕ್ ಬಾ ದುರ್ಯೋಧನ ಧರ್ಮರಾಜನಂತ ಪುಣ್ಯಾತ್ಮರನ್ನ ದ್ಯೂತಕ್ ಬಾ ಅಂತ ಕರೆಯಲಿಕ್ಕಾಗತ್ತೆ? ಯೋಚನೆ ಮಾಡಿ, ಸಾಧ್ಯ ಏನಿಲ್ಲ. ಹೇಗೆ ಸಾಧ್ಯ ಇದು? ಇದು ತುಂಬಾ ಜನ ಒಗಟಿದು ಒಂದು ಒಗಟಿ ಉತ್ತರ ಇದೆ. ಯಾರಾದ್ರೂ ಓದಿಲ್ಲ ಆದ್ರಿಂದ ಸಮಸ್ಯೆ ಹಾಗೆ ಉಳ್ಕೊಂಡ್ಬಿಡುತ್ತೆ. ಮಹಾಭಾರತದ ಉತ್ತರ ಇದೆ ಅದಕ್ಕೆ. ನೋಡು ದುರ್ಯೋಧನ, ನನಗೆ ಗೊತ್ತು, ಯಾರಿಗೂ ಗೊತ್ತಿಲ್ಲ, ನಾನು ಒಬ್ಬರಿಗೆ ಒಂದು ವಿಷಯ ಗೊತ್ತಿದೆ ಅಂತ ಹೇಳ್ತಾನೆ. ಏನು ಗೊತ್ತಿದೆ ಅಂದ್ರೆ, ಧರ್ಮರಾಜನನ್ನ ದ್ಯೂತಕ್ಕೆ ಕರೆದ್ರೆ ಅವನು ಬಂದೇ ಬರ್ತಾನೆ ಅಂತ ಹೇಳಿದ್ದಾನೆ. ಇದು ಯಾರಿಗೂ ಗೊತ್ತಿಲ್ಲ, ನಾನು ಮಾತ್ರ ಕೊಟ್ಟಿರೋ ಗೊತ್ತು ಅಂತ ಹೇಳಿದ್ದಾನೆ. ಇವತ್ತು ಯಾವ ವಿಮರ್ಶಕರನ್ನು ಗಮನಿಸಿಲ್ಲ, ಮೂಲ ಮಹಾಭಾರತ ಯಾರು ಓದಿಲ್ಲ ಅವ್ರು ಯಾರಿಗೂ ವಿಷಯ ಗೊತ್ತಿಲ್ಲ, ಯಾವ ಸಾಹಿತ್ಯವಿನೂ ಅದನ್ನು ಗಮನಿಸಿಲ್ಲ. ಮೂಲದಲ್ಲಿ ಸ್ಪಷ್ಟವಾಗಿ ಉಂಟು, ನನಗೆ ಧರ್ಮರಾಜರ ಒಂದು ದೌರ್ಬಲ್ಯ ಗೊತ್ತಿದೆ, ಅವನು ದ್ಯೂತಕ್ಕೆ ಕರೆದ್ರೆ ಬಂದೇ ಬರ್ತಾನೆ. ಯಾತಕ್ಕೆ ಅಂತ ಹೇಳಿದ್ರೆ ಹೇಳ್ತಾರೆ, ಧರ್ಮರಾಜ ಒಂದು ಶಪಥ ಮಾಡಿದ್ದಾನೆ ಅಂತ ಹೇಳಿದ್ದಾನೆ. ಇದು ದೊಡ್ಡ ರಹಸ್ಯ, ಶಕುನಿ ಮಾತ್ರ ಗೊತ್ತಿದ್ದ ರಹಸ್ಯ. ಧರ್ಮರಾಜ ಶಪಥ ಮಾಡಿದ್ದಾನೆ. ಪ್ರತಿಯೊಬ್ಬ ರಾಜಕುಮಾರ ಕೂಡ ತಾನು ಅಸ್ತ್ರವಿದ್ಯೆಯನ್ನು ಪ್ರಾರಂಭ ಮಾಡತಕ್ಕಂಥ ದಿವಸ ಒಂದು ರಹಸ್ಯ ವ್ರತವನ್ನು ಮಾಡಬೇಕು ಅಂತ ನಿಯಮ ಉಂಟು. ಆ ವ್ರತ ಮಾಡಬೇಕು, ಜೀವನ ಪೂರ್ತಿ ಪಾಲಿಸಬೇಕದು. ಈ ಗಯಕ್ಕೆ ಹೋದ್ರೆ ಬಿಟ್ಟು ಬರಬೇಕು ಅಂತಿದ್ದೆ ನೋಡಿದ್ರ, ಗಯಕ್ಕೆ ಹೋದ್ರೆ ಏನಾದ್ರು ಬಿಟ್ಟು ಬರಬೇಕು ಅಂತ. ಏನು ಬಿಟ್ಟು ಬರ್ತಾನೆ ಗೊತ್ತಾ? ಇವನು ಗೊತ್ತು ನಮಗೆ, ಏನು ಸೇರೋದೇ ಇಲ್ಲೋ ಅಂದು ಬಿಟ್ಟು ಬರ್ತಾನೆ, ಯಾರು ಮಾಡೋದೇ ಇಲ್ಲೋ ಅಂದು ಬಿಟ್ಟು ಬರ್ತಾನೆ. ಅದು ಬಿಟ್ಟಿರಬೇಕು, ಬಿಟ್ಟಾಗಿರಬಾರ್ದು, ಭಾರಿ ಜಾಣತನದಿಂದ ಮಾಡಿರ್ತಾನೆ ಪಾಪ. ಆದರೆ ಶಾಸ್ತ್ರ ಹೇಳುತ್ತದೆ ತುಂಬಾ ಪ್ರಿಯವಾದನ್ನು ಬಿಡಬೇಕು ಅಂತ ಶಾಸ್ತ್ರ ಹೇಳು, ಪ್ರಿಯವಾದದನ್ನು ಬಿಡಬೇಕು. ಆದರೆ ಇವನು ದುರ್ಯೋಧನ ಪದ್ಧತಿ ಇದ್ದ ಹಾಗೆ ಏನು ಉಪಯೋಗ ಇಲ್ಲ ಅಂತ. ವ್ರತ ಮಾಡದೆ ಹೋದ್ರೆ ಗಯಾ ಯಾತ್ರೆ ವ್ಯರ್ಥ. ಧನುರ್ವಿದ್ಯಾ ಅಭ್ಯಾಸ ಶುರು ಮಾಡಬೇಕಾದ್ರೆ ರಥವನ್ನು ಮಾಡಬೇಕು ಅಷ್ಟೇ, ಯಾರಿಗೂ ಹೇಳಬಾರ್ದು ಅದನ್ನು. ಮತ್ತೆ ಯಾರಿಗೆ ಕೆಲವರಂತೂ ಮಾಡ್ತಾರೆ ಬಿಡ್ತಾರೆ, ಹೇಳೋದೇ ಜಾಸ್ತಿ, ಅದು ಬಿಟ್ಟು ಇದು ಬಿಟ್ಟು ಹೇಳೋದೇ ಜಾಸ್ತಿ ಇರೋ ಹೊರತು ಮಾಡೋದಿಲ್ಲ. ವ್ರತ ಯಾರ ಮುಂದೆ ಹೇಳಬಾರದು. ಧರ್ಮರಾಜ ಏನು ವ್ರತ ಮಾಡಿದ್ದಾನೆ ಗೊತ್ತಾ ಅಂತ ಹೇಳಿದ್ದಾನೆ. ಏನು ಮಾಡಿದ್ದಾನೆ ಅಂದರೆ, ಆಹೂತಃ ದ್ಯೂತ ಕರಣಾತ್ ನಾನಿವರ್ತೇಯಂ, ನನ್ನನ್ನು ಜೂಜಿಗೆ ಯಾರಾದರೂ ಕರೆದ್ರೆ ನಾನು ಬರೋದಿಲ್ಲ ಅಂತ ಹೇಳೋದಿಲ್ಲ ಅಂತ ವ್ರತ ಮಾಡಿದ್ದಾನೆ. ಇದನ್ನ ಧರ್ಮರಾಜ ಮಾಡಿದ ವ್ರತ ಇದು. ಯಾತಕ್ಕೆ ಹಾಗೆ ಮಾಡಿದ ಅಂದರೆ ಒಂದು ಕಾರಣ ಕೊಡ್ತಾರೆ, ಯಾವಾಗಲೂ ವ್ರತ ಎಂಥದ್ದಿರಬೇಕು ಅಂತ ಕೇಳಿದ್ರಲ್ಲಿ ತಪ್ಪು ಮಾಡಬಾರದು, ತಪ್ಪಾಗ ಚಾನ್ಸೇ ಬರಬಾರ್ದು. ಒಬ್ಬ ಮಹಾರಾಜನಾದ ಧರ್ಮರಾಜನನ್ನ ದ್ಯೂತಕ್ಕೆ ಬರ್ತೀಯ ಅಂತ ಯಾರು ಕರೀತಾರೆ ಈ ಮಧ್ಯೆ? ಚಾನ್ಸೇ ಇಲ್ಲ. ಆದ್ದರಿಂದ ನಿಶ್ಚಿಂತೆಯಾಗಿ ಪಾಲಿಸಬಹುದು ಅಂತ ಆತನ ಐಡಿಯಾ ಪಾಪ. ನಿಶ್ಚಿಂತೆಯಾಗಿ ಪಾಲಿಸಬಹುದು ಅಂತ ವ್ರತವನ್ನು ಮಾಡಿದ. ಆದರೆ ಇದನ್ನು ನಾನು ಕೇಳಿಸಿಕೊಂಡು ಬಿಟ್ಟೆ ಅಂತ ಹೇಳ್ತಾನೆ ಶಕುನಿ. ಇದಕ್ಕೆ ಇವನು ಕ್ರಿಕೆಟ್ ನೇಚರ್ ಅಂತ ಹೇಳಿದ್ರು. ಗುಟ್ಟು ಗುಟ್ಟು ವಿಚಾರ ತಮ್ಮನೇಲಿ ಏನಿರುತ್ತೆ ಎಂಬುದಕ್ಕಿಂತ ತುಂಬಾ ಜನಕ್ಕೆ ಪಕ್ಕದ ಮೇಲೆ ಏನಿರುತ್ತೆ ಜಾಸ್ತಿ ಗೊತ್ತು. ಅವ್ರಿ ಪಾಪ ತಮ್ಮನೇ ಬಗ್ಗೆ ಅಷ್ಟು ಜ್ಞಾನ ಇರೋದಿಲ್ಲ, ಪಕ್ಕದ ಮನೆಯವ್ರಿಗೆ ಭಾರಿ ಜ್ಞಾನ, ಅವರಂತೆ ನಾವಿರಬೇಕು ಅಂತ ಹಠ ಇವನು. ಅಂತ ಒಂದು ದುರ್ಬುದ್ಧಿ ಶಕುನಿ ದುರ್ಯೋಧನಾದಿಗಳು. ನಾನು ಕೇಳಿಸ್ಕೊಂಡ್ಬಿಟ್ಟಿದ್ದೇನೆ ಭೀಮಾ ದುರ್ಯೋಧನ ಉತ್ತರ, ಯಾವಾಗಲೂ ಧರ್ಮ ಏಕಾಂತದಲ್ಲಿ ಮಾತಾಡಬೇಕಾದ್ರೆ ಈ ಮಾತು ಹೇಳಿದ್ದಾನೆ, ನಾನು ಕೇಳಿಸ್ಕೊಂಡಿದ್ದೇನೆ, ಅವತ್ತರಿಂದ ಹೊಂಚಾಗ್ತಾ ಇದ್ದೇನೆ ಅಂತ ಹೇಳಿ. ಅದಕ್ಕೆ ಇನ್ನೊಂದು ಕಾರಣ ಕೊಡ್ತಾರೆ, ಧರ್ಮರಾಜನ ಕಾಮನ್ ಸೆನ್ಸ್ ಅಂದ್ಕೊಂಡ, ನಾನು ಮಹಾರಾಜ ನನ್ನನ್ನು ಯಾರು ದ್ಯೂತಕ್ಕೆ ಕರೆಯೋ ಚಾನ್ಸ್ ಇಲ್ಲ ಅದಕ್ಕೆ ಮಾಡ್ತೇನೆ ಅಂತ ಅಂದ್ಕೊಂಡ. ಆದರೆ ಆ ರೀತಿ ಅಂದ್ಕೊಂಡಂತೆ ರಿಸ್ಕಿ ಆಯಿತು, ಅನ್ಕೋಬಾರದಾಗಿತ್ತು ಅಂತ ಆಚಾರ್ಯ ಹೇಳಿದ್ದಾರೆ. ಆ ಅಜ್ಜಿ ಸಂಕಲ್ಪ ಮಾಡಬೇಕಾದ್ರೇನೆ ಕಲ್ಯಾವೇಶಾತ್ ಪೂರ್ವವೇವ ಪ್ರತಿಜ್ಞೇ ಧರ್ಮಾತ್ಮ, ಆಗಲೇ ಆತನ ಕಲ್ಯಾವೇಶ ಶುರುವಾಗಿತ್ತು ಧರ್ಮರಾಜನಿಗೆ. ಆ ಶಪಥ ಮಾಡಬೇಕಾದ್ರೇನೆ ಆತನ ಬುದ್ಧಿಗೆ ಆ ಮಟ್ಟಿಗೆ ಒಂದು ಗ್ರಹಣ ಹಿಡಿದಾಗಿತ್ತು. ಅಂತ ಒಂದು ಬ್ಯಾಡ್ ಮೂಮೆಂಟ್ ಅಂತ ಹೇಳ್ತೇವಲ್ಲ, ವೀಕ್ ಮೂಮೆಂಟ್ ಅಂತ ಹೇಳ್ತೇವಲ್ಲ, ಅಂತ ಸಮಯದಲ್ಲಿ ಮಾಡಿದಂತ ಸಂಕಲ್ಪ ಅದು. ಆತ ಅಂತ ಸಂಕಲ್ಪ ಮಾಡಿದ್ದ ಶಕುನಿ ಕೇಳಿಸ್ಕೊಂಡ. ಯಾರು ಕೇಳಿಸ್ಕೋಬಾರ್ದಾಗಿತ್ತೋ ಅವನೇ ಕೇಳಿಸ್ಕೊಂಡ. ಯಾರು ದ್ಯೂತ ಪ್ರಿಯ ಇವರು, ಶಕುನಿ ಅಂದ್ರೆ ಹುಟ್ಟಿ ಬೆಳೆದಿದ್ದೆ ದ್ಯೂತದೊಳಗೆ, ಅವನ ಕಿವಿ ಬಿದ್ದಿದೆ ಅದು. ಅದನ್ನ ಹೇಳ್ತಾನೆ, ದ್ಯೂತ ಪ್ರಿಯೋ ಹಿ ಕೌಂತೇಯ ನಸ ಜಾನಾತಿ ದೇವಿತುಂ. ಮುಂದಿನ ಮಾತು, ಧರ್ಮರಾಜನಿಗೆ ಈ ಶಪಥದಿಂದಾಗಿ ದ್ಯೂತದ ಬಗ್ಗೆ ಕರೆದ್ರೆ ಬರೋದಿಲ್ಲ ಅಂತ ಹೇಳೋದಿಲ್ಲ, ಅವನಿಗೆ ಆಸಕ್ತಿ ಇರುತ್ತೆ, ಬಂದೇ ಬರ್ತಾನೆ. ಆಯ್ತು, ಬಂದುಬಿಟ್ಟರೆ ಅವನೇ ಗೆದ್ರೆ ಏನು ಮಾಡ್ಬೇಕು ಆಮೇಲೆ? ಮುಂದಿನ ಪ್ರಶ್ನೆ. ಆಯ್ತು, ಇಷ್ಟೆಲ್ಲ ಮಾಡಿದ್ದಾನೆ, ನಾವು ಕರೀತೇವೆ, ಬರ್ತಾನೆ, ಸರಿನೆ. ಅಕಸ್ಮಾತ್ ಅವನು ಗೆದ್ದು ಬಿಟ್ರೆ, ಮತ್ತೆ ಹೇಳ್ತಾರೆ ನಸ ಜಾನಾತಿ ದೇವಿತುಂ, ಅವನಿಗೆ ಆಡ್ಲಿಕ್ಕೆ ಬರೋದಿಲ್ಲ, ಇದು ನನ್ಗೆ ಗೊತ್ತು ಅಂತ ಹೇಳ್ತಾರೆ. ಅವ್ನಿಗೆ ಆಡ್ಲಿಕ್ಕೆ ಬ್ಯಾಟ್ ಹಿಡ್ಕೊಂಡಿರ್ತಾರೆ, ಒಳ್ಳೆಕ್ಕೆ ಬರೋದಿಲ್ಲ, ಆ ಟೈಪ್ ಬರೀ ಹಿಡ್ಕೊಂಡು ಇದು ಗೊತ್ತೇ ಹೊರತು ಅವನಿಗೆ ಆಡ್ಲಿಕ್ಕೆ ಬರೋದಿಲ್ಲ. ಆದ್ರಿಂದ ಶಕುನಿ ಇಷ್ಟೆಲ್ಲ ಸ್ಟಡಿ ಮಾಡಿ ಹಾಕ್ತಾನೆ. ಅದು ವೀಕ್ ಪಾಯಿಂಟ್ ಕೆಡಿಸೋರು ಯಾವ್ದು ಏನ್ ಮಾಡಿರ್ತಾರೆ ಗೊತ್ತಾ, ದೌರ್ಬಲ್ಯಗಳನ್ನ ಸ್ಟಡಿ ಮಾಡ್ತಾರಲ್ಲ, ಅದು ಸ್ಟಡಿ ಮಾಡಿದ್ದಾನೆ. ದ್ಯೂತ ಪ್ರಿಯೋ ಹಿ ಕೌಂತೆಯ ನಸ ಜಾನಾತಿ ದೇವಿ ತುಂ, ದೇವನ ಅಂದ್ರೆ ದ್ಯೂತ ಅಂತ ಅರ್ಥ. ದ್ಯೂತ ಆಡ್ಲಿಕ್ಕೆ ಅವನಿಗೆ ಬರೋದಿಲ್ಲ, ಶಪಥ ಮಾಡಿಬಿಟ್ಟಿದ್ದಾನೆ. ಅವನ ಕರೆದ ಅಂದ್ರೆ ಒಂದೇ ಬರ್ತಾನೆ, ಬಂದ ಅಂದ್ರೆ ನಾನು ಆಡ್ತೇನೆ, ನೀನು ಗೆದ್ದೇ ಗೆಲ್ತೀಯ, ಐಶ್ವರ್ಯ ಪೂರ್ತಿ ನನ್ನ ಹತ್ರ ಬರುತ್ತೆ, ಇದು ಮಾಡ್ತೀಯಾ ಅಂತ ಕೇಳಿದಾನೆ. ಓ ಮಾಡಿಬಿಡ್ತೇನೆ ಅಂತ ಹೇಳುತ್ತಾನೆ. ಅಡ್ಡ ನಿನ್ನ ಕೈಯಲ್ಲಿ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ ಶಕುನಿ ಹೇಳ್ತಾನೆ. ನಿನ್ನ ಕೈಯಲ್ಲಿ ಮಾಡ್ಲಿಕ್ಕೆ ಆಗೋದಿಲ್ಲ, ಯಾತಕ್ಕೆ? ನೀನು ಕರೀಲಿಕ್ಕೆ, ನೀನು ಕರೆದ್ರೆ ಬಂದು ಬಿಡ್ತಾನಾ? ನಿನ್ನ ಎಂಟ್ರಿನೇ ಸಿಗೋದಿಲ್ಲ ಮೊದಲು, ಜ್ಞಾಪಕ ನಿನ್ನ ಕೈಯಲ್ಲಿ ಆಗೋದಿಲ್ಲ ಅಂತ ಹೇಳ್ತಾನೆ. ನೀನು ಕರೆದ್ರೆ ಬರೋದಿಲ್ಲ, ಸಂಬಂಧಪಟ್ಟವರು ಕರೆದ್ರೆ ಬರ್ತಾನಾತ, ನೀನು ಕರೆದ್ರೆ ಇಲ್ಲಿ ಬರ್ತಾನೆ ಅಂತ ಹೇಳ್ತಾನೆ. ಯಾರು ಕರಿಬೇಕು? ನಿಮ್ಮ ಅಪ್ಪ ಕರಿಬೇಕಿದ್ದಾನೆ ಅಂತ. ನಿಮ್ಮ ಅಪ್ಪ ಕರಿಬೇಕು, ನಿಮ್ಮ ಅಪ್ಪ ಕರೆದ ಮಕ್ಕಳೇ ದ್ಯೂತ ಆಡಿ ಅಂತ ಹೇಳಬೇಕು ನಿಮ್ಮ ಅಪ್ಪ. ಅವಾಗ ಧರ್ಮರಾಜ ಬರ್ತಾನೆ ಹೊರತು, ನಾವೆಲ್ಲ ಕರೀಲಿಕ್ಕೆ ಹೋದ್ರೆ ನಮಗೆ ಮರ್ಯಾದ ಜನ ಏನಂತಾರಾಗಲಿ, ಗಟೌಟ್ ಅಲ್ಲೇ ಕಳಿಸಿಬಿಡ್ತಾರೆ. ಈ ಮತ್ತೆ ಇಂಥ ವಿಷಯನ ಹೈಯರ್ ಬೇಲಿಂದ ಬರಬೇಕಿದ್ದು ಒಂದು, ಅದಕ್ಕೋಸ್ಕರವಾಗಿ ನಿಮ್ಮ ಅಪ್ಪನ ಕೈಯಲ್ಲಿ ಹೇಳಿಸ್ಬೇಕು, ಹೇಳಿಸ್ತೀಯಾ ಅಂತ ಕೇಳಿದರೆ ಓ ಹೇಳಿಸ್ತೇನೆ ಅಂತ ಹೇಳಿದ್ದಾರೆ. ಇದು ದುರ್ಯೋಧನ ಕುತಂತ್ರ, ನಮ್ಮಪ್ಪ ಮಾತು ಕೇಳುತ್ತಾನೆ ಅಲ್ಲ, ಕೇಳ ಮಾಡಿಕೊಂಡಿದ್ದೇನೆ, ಇದು ಅವನು ಮಾತು. ಮತ್ತೆ ಎಷ್ಟೋ ಜನ ಕಲಿಯುಗದ ಮಕ್ಕಳು ಅಂದರೆ ದುರ್ಯೋಧನ ಇದ್ದಾಗೆ ಇರ್ತಾರೆ ಸಾಮಾನ್ಯ. ನಮ್ಮಪ್ಪನ ಬೇಕಾದ ಒಪ್ಪಿಸ್ಬಿಡ್ತೇನಯ್ಯ, ಯಾಕೆ ಬಣಿಬಿಟ್ಟು ಹೋಗ್ತೀರಿ ಅಂತ ಹೇಳ್ತೇನೆ, ಬಾವಿ ಹಾರ್ತೀರಿ ಅಂತ ಹೇಳ್ತಾರೆ, ಬೇಡ ಅಂತಂದ್ರೆ ಹಾರೋದು ಯಾವ ತಂದೆ ಅಂತ ನೀ ಮಧ್ಯೆ ಹಾರಿ ಬಿಡ ಬೇಡಯ್ಯ ಅಂತ ಹೇಳ್ತಾನೆ, ಕೊಡುತ್ತಾರೆ. ಇವತ್ತು ಹಾರು ಬೇಡ, ನಾಳೆ ಹಾರು ಅಂತ ಹೇಳಿದಾಗಾಯ್ತು ಅಷ್ಟೇ, ಇನ್ನೇನಲ್ಲ. ಬಾವಿ ಹಾರ್ತೇ ಹಾರ್ಯಾರ ಗ್ಯಾರಂಟಿ ಹಾರ್ತಾನ ಅವನು, ಅವನು ಜೀವನನೇ ಹಾಳು ಮಾಡ್ಕೊಂಡ್ಬಿಡ್ತಾನೆ, ಸ್ವಲ್ಪ ಲೇಟ್ ಆಗುತ್ತೆ ಅಷ್ಟೇ. ತಂದೆ ತಾಯಿಗೆ ಮೊದಲು ಅವರು ಹತೋಟಿ ತರೋದಿಲ್ಲ, ಆಮೇಲೆ ತರಲಿಕ್ಕೆ ಆಗೋದಿಲ್ಲ. ಮೊದಲೇ ಏನು ಅನ್ಕೊಂಡ್ಬಿಡ್ತಾರೆ ಗೊತ್ತಾರೆ, ಈ ಚಿಕ್ಕ ಹುಡುಗ ಪಾಪ ನಡ್ಕೊಂಡು ಹೋಗ್ತಾರೆ, ಮುಂದೆ ಸರಿ ಹೋಗುತ್ತೆ ಅಂತ ಹೇಳ್ತಾರೆ. ಆ ದೊಡ್ಡ ಆಗೋದು ಇವ್ರಿಗೆ ಮುದುಕಾಗಿರ್ತಾನೆ, ಸರಿ ಹೋಗೋದೇ ಇಲ್ಲ. ಆ ತನ್ನ ಶಕ್ತಿ ಇದ್ದ ಕಾಲಕ್ಕೆ ಅವನು ತಯಾರು ಮಾಡಬೇಕೇ ಹೊರತು ಶಕ್ತಿ ಮೀರಿದ ಮೇಲೆ ತಯಾರು ಮಾಡ್ಲಿಕ್ಕೆ ಆಗೋದಿಲ್ಲ. ಅದು ಶಾಸ್ತ್ರ ಹೇಳ್ತದೆ ಅಲ್ರಿ. ಅವ್ನು ನಮ್ಮ ಮಾತು ಕೇಳಿದವ್ರು ಏನ್ ಮಾಡಬೇಕು? ಕೇಳ್ತಾರೆ ಬಿಡ್ತಾರೆ ಅಲ್ಲ, ಕೇಳಿಸಂತೆ ಮಾಡೋಕೆ ಜವಾಬ್ದಾರಿ. ಹೇಳಬೇಕಾದೊಂದು ಮೊದಲ ಜವಾಬ್ದಾರಿ. ಅವ್ರು ಸಂಧ್ಯಾವನ್ನೇ ಮಾಡ್ತಾನೋ ಬಿಡ್ತಾನೋ, ಮಾಡು ಅಂತ ಹೇಳಲೇಬೇಕು. ಸಕಾಲ ಕೇಳ್ತಾರೋ ಬಿಡ್ತಾನೋ, ಹೇಳು ಅಂತ ಹೇಳಲೇಬೇಕು. ನಿಮ್ಮ ಜವಾಬ್ದಾರಿ ಅದು. ಒಂದು ಪರೀಕ್ಷೆ ಅನೌನ್ಸ್ ಮಾಡಿ ಪೇಪರ್ ಕೊಡೋದು ನಮ್ಮ ಕೆಲಸ, ಬರೆಯೋದು ಹುಡುಗನ ಕೆಲಸ. ನಾವು ಬರಲಿಕ್ಕೆ ಆಗೋದಿಲ್ವಲ್ಲ, ಇದು ಅವನು ಬರಲಿಕ್ಕಿಲ್ಲ ಅಂತ ನಾವೇ ಪೇಪರ್ ಕೊಡದೆ ಹೋದ್ರೆ ನಮ್ಮಲ್ಲಿ ಕೇಸ್ ಆಗ್ತಾನೆ ಅಷ್ಟೇ. ಅದು ಮಾಡಾಗಿಲ್ಲ, ನಾವು ನಮ್ಮ ಕೆಲಸ ನಾವು ಮಾಡಿಬಿಡಬೇಕು. ಯಾವಾಗಲೂ ಕೂಡ ಪಾಠ ಮಾಡೋದು ನಮ್ಮ ಕೆಲಸ, ಎಕ್ಸಾಮ್ ಕಂಡಕ್ಟ್ ಮಾಡೋದು ನಮ್ಮ ಕೆಲಸ, ಪೇಪರ್ ಕೊಡೋದು ನಮ್ಮ ಕೆಲಸ, ಮಧ್ಯೆ ಮಧ್ಯೆ ನೀರು ಕೇಳಿದ್ರು ಕೊಡೋದು ನಮ್ಮ ಕೆಲಸ, ಇದೆಲ್ಲ ಮಾಡಬೇಕು ನಾವು. ಆದರೆ ಬರೆಯೋದು ಮಾತ್ರ ಒಂದೇ ಕೆಲಸ. ಇದನ್ನು ನಾವು ಅರ್ಥ ಮಾಡ್ಕೊಂಡ್ವಿ ಅಂದರೆ ಮನೆಯಲ್ಲೂ ಹಾಗೆ ಇರಬೇಕು. ಮಕ್ಕಳು ಮಾತು ಕೇಳೋದು ನಾವೇ ಅಸ್ಯೂವ್ ಮಾಡ್ಕೊಂಡ್ಬಿಟ್ರೆ ಅವ್ರಿಗೆ ಇನ್ನೂ ಖುಷಿಯಾಗುತ್ತೆ ಅಷ್ಟೇ. ಆ ಹೇಳಕ್ಕೆ ಹೋಗಬಾರ್ದು, ಪ್ರತ್ಯೇಕಾಶಿ ಉಪವಾಸ ಮಾಡೋ ಅಂತ ಹೇಳಿಬಿಡಬೇಕು ನಾವು. ಅದು ಮಾಡೋದಿಲ್ಲ ಅಂತ ಗೊತ್ತಿದ್ರೆ ಹೇಳಬೇಕು, ಯಾಕೆ ನಾವು ಹೇಳಲಿಲ್ಲ ಅಂತ ನಮ್ಮ ತಪ್ಪಾಗಬಾರ್ದು ನಾಳೆ. ಈ ರೀತಿ ಆದರೆ ಇಲ್ಲಿ ನಾಳೆ ಹೇಳ್ತಾ ಯಮದೇವರು ಕೇಳ್ತಾರಂತೆ, ಕಾಲೇ ಅದಾತ ಪಿತಾ ವಾಚ್ಯ. ಬ್ರಹ್ಮದೇವರಿಗೆ ಯಾಕೆ ಹೇಗೆ ಮಾಡಲಿ ಅಂತ ಯಮದೇವರು ಕೇಳ್ತಾರಂತೆ, ಯಾಕೆ ಸಕಾಲಕ್ಕೆ ಉಪನಯನ ಮಾಡಲಿಲ್ಲ, ಯಾಕೆ ಮಕ್ಕಳಿಗೆ ಸತ್ಯ ಧರ್ಮದ ಬಗ್ಗೆ ಹೇಳಲಿಲ್ಲ, ಯಾಕೆ ಮಗಳಿಗೆ ಮದುವೆ ಮಾಡಲಿಲ್ಲ, ಇವೆಲ್ಲ ಯಮದೇವರು ಕೇಳ್ತಕ್ಕಂಥ ಪ್ರಶ್ನೆಗಳು ಅಂತ ಮನುಸ್ಮೃತಿಯಲ್ಲಿ ಹೇಳ್ತಾರೆ. ಅಷ್ಟು ಶ್ರೇಷ್ಠವಾದಂತಹ ನಮ್ಮ ಪ್ರಶ್ನೆಗಳು ಎದುರಿಸಲು ತಯಾರಾಗಿರಬೇಕು ನಾವು. ಆದರೆ ಧೃತರಾಷ್ಟ್ರನ ಆ ರೀತಿ ಮಾಡಲಿಕ್ಕೆ ಬಿಟ್ಟಿಲ್ಲ. ಇವರು ಹುಟ್ಟಿದಾಗಲೇ ವಿಧಾನ ಹೇಳಿದ್ದ, ಇವನೊಬ್ಬನು ಹುಟ್ಟಿದ್ದಾನೆ, ಇವನಿಂದ ವಂಶ ಹಾಳಾಗಿ ಹೋಗುತ್ತೆ, ಇವನ ಮನೆಯಿಂದ ಬಿಸಾಕು ಅಂತ ಹೇಳ್ತಾನೆ ಪಾಪ ವಿಧಾನ. ಏ ಬಿಸಾಕ್ಲಿಕ್ಕೆ ಸಾಧ್ಯ ಇಲ್ಲ, ಅವನು ಚಿಕ್ಕವನು ಪಾಪ, ಮುಂದೆ ಬೆಳೆದಾಗ ಸರಿ ಹೋಗ್ತಾನೆ. ಸರಿ ಹೋಗಲಿಲ್ಲ ಅಂದರೆ ಯಾಕೆ? ನಾನಿರ್ತೇನೆ, ನೀನಿರ್ತೀಯ, ಅವರಿರ್ತಾರೆ, ಇವರಿರ್ತಾರೆ ಅಂದರೆ ನಾವೆಲ್ಲರೂ ಇರ್ತೇವೆ, ಅವನು ತಪ್ಪು ಮಾಡೇ ಮಾಡ್ತಾನೆ ನೋಡು ಅಂತ ಹೇಳಿರ್ತಾನೆ ವಿದುರ. ಅದೇ ಪ್ರಸಂಗ ಬಂತು, ನಮ್ಮ ಅಪ್ಪನ ಒಪ್ಪಿಸೋ ಜವಾಬ್ದಾರಿ ನಂದು ಬಿಡು ಅಂತ ಹೇಳಿದನೆ. ಒಪ್ಪಿಸ್ತೇನೆ ಅದನ್ನು. ಹೇಗೆ ಒಪ್ಪಿಸ್ತೇನೆ ಅಂದರೆ, ಅದು ಪ್ಲಾನ್, ಇಬ್ಬರು ಸೇರಿ ಪ್ಲಾನ್ ಮಾಡ್ತಾರೆ, ಧೃತರಾಷ್ಟ್ರ ಒಪ್ಪಿಸಕ್ಕೆ ಏನು ಮಾಡಬೇಕು ನೋಡು ಶಕುನಿ. ನಮ್ಮಪ್ಪ ಕಣ್ಣು ಕಾಣೋದಿಲ್ಲ ಗೊತ್ತಲ್ಲ ನಿನಗೀಗ, ಸರಿ ಅದನ್ನೇ ಅದು ಎಕ್ಸ್ಪ್ಲೈಟ್ ಮಾಡೋದು, ಕಣ್ಣು ಕಾಣೋದಿಲ್ಲ ಎಂಬ ವೀಕ್ನೆಸ್ ಹೊರಗೆ ಹಾಕೋದಷ್ಟೇ. ಇಬ್ಬರು ಹೋಗ್ತಾನೆ ಮಾತಾಡ್ಕೊಂಡ್ಬಿಟ್ಟು, ಧೃತರಾಷ್ಟ್ರ ಇರ್ತಾರೆ, ಧೃತರಾಷ್ಟ್ರ ಹತ್ರ ಹೋಗ್ತಾನೆ, ಮಾತುಕತೆ ಶುರುವಾಗುತ್ತೆ. ಶಕುನಿ ಪರಿಚಯ ಶುರು ಮಾಡ್ತಾನೆ, ಧೃತರಾಷ್ಟ್ರ ರಾಜ, ಅವನು ಹೇಳಿ ಕೇಳಿ ಬೇರೆ ಏನೂ ಅಲ್ಲ, ಸ್ವತಃ ಗಾಂಧಾರಿ ಗಂಡ, ಗಾಂಧಾರಿಯವಳು ಸಹೋದರಿ, ಆದ್ದರಿಂದ ಭಾವ ಅಂತಾನೆ ಮಾತಾಡಿಸ್ತಾರೆ. ಏನಪ್ಪ ಅಂತ, ಅವನಿಗೆ ಭಾವ ಇವನಿಗೆ ಮಾವ, ಇಷ್ಟೇ ವ್ಯತ್ಯಾಸ. ಶಕುನಿ ಈ ರೀತಿ ಬೆಳೆದವ್ರು, ಏನು ನೋಡಿ ಏನಾಗಿದೆ ಗೊತ್ತಾ, ಏನಪ್ಪ ನಾನು ಹೇಳಕ್ ಆಗ್ತಾ ಇಲ್ಲ, ನಿಮ್ಮ ಮನಸ್ಸಿಗೆ ತುಂಬ ಬೇಜಾರಾಗುತ್ತೆ ಅಂತ ಹೇಳ್ತಾನೆ. ಒಂದು ವಿಷಯ ಹೇಳ್ತೇನೆ, ನಾನು ತುಂಬ ಬೇಜಾರಾಗುತ್ತೆ ನಿನಗೆ, ಏನಾಗುತ್ತೆ ಅಂತ ಕೇಳ್ತಾನೆ. ನಿನ್ನ ಮಗ ದುರ್ಯೋಧನ ಏನಾಗಿದ್ದಾನೆ ಗೊತ್ತಾ ಅಂತ ಹೇಳಿದ್ರೆ, ಏನಾಗಿದ್ದಾನೆ? ವಿವರಣಂ ಹರಿಣಂ ಕೃಶಂ, ಅವನ್ನೆಲ್ಲ ಬಿಡಿಸ್ಕೊಂಡು ಹೋಗಿಬಿಟ್ಟಿದ್ದಾನೆ. ಹರಿಣಂ ಎಲ್ಲ ಮೈಯಲ್ಲಿ ಬಿಡಿಸ್ಕೊಂಡು ಎನಿಮಿಕ್ ಆದಾಗ ಆಗ್ತಾರಲ್ಲ ಆ ಟೈಪ್, ಏನು ಮುಖದಲ್ಲಿ ಕಳೆ, ಎಂದೂ ಕಳೆ ಇಲ್ಲ ಅವನಿಗೆ, ಇವತ್ತು ಕಳೆ ಇಲ್ಲ ಅಂತ ಹೇಳ್ತಾನೆ ಪಾಪ. ಮುಖದಲ್ಲಿ ವರ್ಚಸ್ಸ ವಿವರಣಂ ಹರಿಣಂ ಕೃಷಂ ಹೀಗೆ ಆಗಿಬಿಟ್ಟಿದ್ದಾನೆ. ಯಾಕೆ ಏನು ಕಣ್ಣು ಕಾಣೋದಿಲ್ಲ ಅವರಿಗೆ, ಇದೇ ಸಮಸ್ಯೆ ಇರೋದು. ಎಷ್ಟೋ ದಿನ ಬೇರೆ ಊರಲ್ಲಿ ಇರ್ತಾರಲ್ಲ, ಅಪ್ಪ ಗೊತ್ತಾಗೋದಿಲ್ವಲ್ಲ, ಏನೋ ಭಾರಿ ಪ್ರಾಬ್ಲಮ್ ಅಂತ 80 ವರ್ಷತ್ತಾರೆ ಇರ್ತಾರೆ, ಪಾಪ ಗೊತ್ತಾಗದಂತೆ. ಇವ್ರು ಯಾರಿಗೂ ಕಾಣೋದಿಲ್ಲ, ಬೇರೆ ಊರಲ್ಲಿ ಇರ್ತಾನೆ, ದೂರ ಇರ್ತಾರೆ ಕಾಣೋದಿಲ್ಲ, ಎದುರಿಗೆದ್ರು ಕಾಣೋದಿಲ್ಲ, ಇವ್ರಿಗೆ ಇಷ್ಟೇ ವ್ಯತ್ಯಾಸ. ಕೊಡೋದೇ ಕಾಣೋದೇ ಇಲ್ಲ, ನಿಮ್ಮ ಮಗ ಹೀಗಾಗಿಬಿಟ್ಟಿದ್ದಾನೆ, ಏನೋ ನೀವು ಹತ್ಕೊಬಿಟ್ಟು ತುಂಬಾ ಯೋಚನೆ ಮಾಡ್ತಾ ಇದ್ದಾನೆ ಅಂತ ಹೇಳಿದ್ದಾನೆ. ಈ ಮಾತು ಕೇಳಿದಾಗ ಯಾವ ತಂದೆ ತಾಯಿ ದುಃಖ ಆಗೋದಿಲ್ಲ ಪಾಪ, ಅದಕ್ಕೆ ಭಾರಿ ಶಾಕ್ ಆಗಿಬಿಡುತ್ತೆ. ಓ ಏನಾಯ್ತು ಏನಾಯ್ತು ದುರ್ಯೋಧನಿಗೆ, ಪಾಪ ನನ್ನ ಮಗನ ಏನಾಯ್ತು, ಅವನ ಬಾಯಲ್ಲೇ ಕೇಳಬೇಕು ನೀನು, ತುಂಬಾ ತೊಂದರೆ ಆಗಿದೆ ಪಾಪ ಅವನಿಗೆ, ಏನು ಸುಖ ಶಾಂತಿಗಳೇ ಮನಸ್ಸಿನಲ್ಲಿ ಇಲ್ಲ, ಆದ್ರಿಂದ ಅವನು ಯೋಗಕ್ಷೇಮ ನೋಡ್ಕೋ ಅಂತ ಹೇಳಿದನಂತೆ. ಆಗ ಏನಾಗಿದೆ ಅಂತ ಕೇಳುತ್ತಾನೆ, ಅವನ ಬಾಯಲ್ಲೇ ಕೇಳು ನೀನು ಅಂತ ಹೇಳುತ್ತಾನೆ. ಆಗ ದುರ್ಯೋಧನ ಮಾತಾಡುತ್ತಾನೆ, ಯಾವ ರೀತಿ ಉಪಾಯವಾಗಿ ತಮ್ಮ ತಂತೆ ಎಳ್ಕೋತಾರೆ ಈ ಮಾತನ್ನು. ಅದಕ್ಕೆ ಕಣ್ಣು ಕಾಣದೆ ಇದ್ದಿದ್ದು ಧೃತರಾಷ್ಟ್ರನ ಒಂದು ವೀಕ್ನೆಸ್ಸು. ಇವತ್ತು ನಮ್ಮ ಜನಕ್ಕೆ ಆದ ಆ ಬಾಬಾ ಈ ಬಾಬಾ ಅಂತ ಎಳ್ಕೊಂಡು ಹೋಗ್ತಾರಲ್ಲ, ಯಾಕೆ ಗೊತ್ತಾ, ಇವ್ರಿಗೆ ಕಣ್ಣು ಕಾಣೋದಿಲ್ಲ ನಮ್ಮ ಈ ಜನಕ್ಕೂ ಕೂಡ. ಏ ಕಣ್ಣಿರುತ್ತಲ್ಲ ಅಂತ ಕೇಳಿದರೆ, ಈ ಕಣ್ಣಿದೆ, ಜ್ಞಾನ ಕಣ್ಣಿಲ್ಲ ಅವರಿಗೆಲ್ಲ ಕೂಡ, ಜ್ಞಾನದೃಷ್ಟಿನೇ ಇಲ್ಲ ಗೊತ್ತು ಅವರಿಗೆ, ಏನು ಗೊತ್ತಿಲ್ಲ ಇವರಿಗೆ, ಎಲ್ಲಿ ಕರದಲ್ಲಿ ಬರ್ತಾರೆ ಅಂತ ಗೊತ್ತು. ಯಾರೋ ಮಂತ್ರಿಸಿ ಕೊಡ್ತಾನೆ ಬಾ ಅಂತ ಕರ್ಕೊಂಡು ಹೋಗ್ತಾನೆ, ಏನೋ ಕೊಡ್ತಾನೆ ಬಾ ಅಂತ ಕರ್ಕೊಂಡು ಹೋಗ್ತಾನೆ, ಅವನು ಬೂದಿ ಕೊಡ್ತಾನೆ ಅದಕ್ಕೆ ಹೋಗ್ತಾ ಇದು ಕೊಡ್ತಾನೆ, ಬೂದಿ ತಗೊಂಡು ಏನು ಮಾಡಬೇಕಾಗಿದೆ, ಮನೆಯಲ್ಲೇ ಇರುತ್ತೆ ಬೂದಿ, ಅವನ ಹತ್ರ ಯಾಕೆ ಸಿಗಬೇಕು ಈ ಮಧ್ಯೆ, ಆ ಜನ ಗೊತ್ತಿಲ್ಲ ಅದೆಲ್ಲ ಕೂಡ. ಅವಿಗ್ರಹ ಮಾಡಬೇಕೆ ಹೊರತು ಈ ಕೆಲಸಕ್ಕೆ ಬಾರದ್ರೆ ಪ್ರಯೋಜನ ಇಲ್ಲ. ಇವತ್ತು ದಿನ ಬೆಳೆ ಪೇಪರ್ಲ್ಲಿ ಬರ್ತಾನೆ ಇರುತ್ತೆ, ಒಬ್ಬರ ಮೋಸ ಮಾಡ್ತಾನೆ ಇರ್ತಾನೆ. ಅದು ಬೆಂಗಳೂರು ಎಷ್ಟು ದೊಡ್ಡವರು, ಎಲ್ಲರಿಗೂ ದೊಡ್ಡವರೇನೆ, ಕಳ್ಳಕ್ಕಾಕರು ಸುಖವಾಗಿ ಬದುಕ್ತಾರೆ ಪಾಪ, ಏನು ತೊಂದರೆ ಇಲ್ಲ ಅವ್ರಿಗೆ. ಮೋಸ ಮಾಡೋರಿಗೆ ಒಳ್ಳೆ ಚಾನ್ಸ್ ಅದು, ಅದು ಪೇಪರ್ನಲ್ಲಿ ಬರೀತಾನೆ ಇರ್ತಾರೆ, ಜನ ಆದರೂ ಹೋಗ್ತಾನೆ ಇರ್ತಾರೆ. ಅದು ವೆರಿಫೈ ಮಾಡೋಕ್ಕೂ ಜನ ತಯಾರಿಲ್ಲ, ಯಾರೋ ಒಬ್ಬ ಇದ್ದಾರೆ ಒಂದು ವರ್ಷ ಉಪವಾಸ ಕೂತಿರ್ತೇನೆ ಅಂತ ಗಲಾಟೆ ಬಿಸ್ತ. ನಿಜವಾಗ್ಲೂ ಏನು ಮಾಡಬೇಕಾಗಿತ್ತು, ಹೈಯರ್ ಸ್ಟಡೀಸ್ ಸರ್ಕಾರ ಏನು ಮಾಡ್ಬೋದಾಗಿತ್ತಾಗ, ಆ್ಯಕ್ಚುಲಿ ಮಾಡ್ತೀಯ ನೀನೀಗ ಟೆಸ್ಟ್ ಮಾಡ್ಬೋದು, ಅದನ್ನು ಬಿಟ್ಟುಬಿಡ್ತಾರೆ. ಆ ಗುಂಪೊಂದು ಹೋಗಿ ಫಾಲೋ ಮಾಡ್ತಾನೆ ಇರ್ತದೆ, ಬರೀ ಸುಳ್ಳುಗಳು. ಇನ್ನೊಬ್ಬ ಜ್ಞಾನ ಮಾಡಿದ್ದಂತೆ, ಒಂದು ಹೆಲಿಕಾಪ್ಟರ್ ಬರುತ್ತೆ ವೃಷ್ಟಿ ಆಗುತ್ತೆ ಜನ ನಿಂತ್ಕೊಂಡಿದ್ದಂತೆ, ಮಿನಿಸ್ಟ್ರಿ ಬೇರೆ ಸೇರಿಕೊಂಡು ಯಾರೋ ಬಿರಿಸ್ ನೋಡ್ಕೊಂಡು ನಿಂತಂತೆ, ಹೆಲಿಕಾಪ್ಟರ್ ಯಾವುದು ಬರಲೇ ಇಲ್ಲ, ಸೊಳ್ಳೆ ಈ ಬರುತ್ತೆ ಆಗ ಬರುತ್ತೆ ಅಂತೆ, ಮಣ್ಣು ಪೇಪರ್ ಬಂತೆ ಸತ್ ಮಗನ್ ಬದುಕ್ತೇನೆ ಅಂತೇಳಿ ಮಾಟಗಾತಿ ಮಾಡಿದ ಕತೆ ಕೇಳ್ತೇವಲ್ಲ, ಇದನ್ನ ಹೇಗೆ ನಂಬ್ತಾರೆ ಜನ, ಇದೇ ಭಾರಿ ಆಶ್ಚರ್ಯ. ಯಾಕೆ ನಂಬ್ತಾರೆ, ತಿಳುವಳಿಕೆ ಇಲ್ಲ ಅಷ್ಟೇ. ಈ ತಿಳುವಳಿಕೆ ಇಲ್ಲದೆ ಹೋದರೆ ಮನುಷ್ಯ ಹಾಳು ಮಾಡಿಬಿಡ್ತಾರೆ. ಅದಕ್ಕೆ ಶಾಸ್ತ್ರ ಯಾತಕ್ಕೆ ಓದಬೇಕು ಅಂದರೆ, ನಾವು ಮುಂದೆ ನಾವು ಅನುಷ್ಠಾನ ಮಾಡೋದು ಬಿಟ್ಟುಬಿಡಿ, ಅಯೋಗ್ಯರ ಬಾತಿ ಮೊರಳಾಗಬಾರ್ದು, ಅದಕ್ಕಾದರೂ ನಾವು ಕನಿಷ್ಠ ಪಕ್ಷ ಇದು ಮಾಡಬೇಕು. ಅದು ಬಂಗಾರ ವ್ಯಾಪಾರ ಮಾಡದೇ ಇರಬಹುದು, ಆದರೆ ಯಾವುದೋ ಒಂದು ಕೋಟಾ ಬಂಗಾರ ಬಂಗಾರ ಅಂತ ತೊಳ್ಕೋಬಾರದು ಕೊನೆ ಪಕ್ಷ. ಅಷ್ಟರ ಮಟ್ಟಿಗಾರ ನಾಲೆಡ್ಜ್ ಬೇಕಲ್ಲ ನಮಗೆ. ಆ ದೃಷ್ಟಿಯಲ್ಲಿ ಶಾಸ್ತ್ರ ತಸ್ಮಾತ್ ಶಾಸ್ತ್ರಂ ಪ್ರಮಾಣಂತೆ ಕಾರ್ಯಾಕಾರ್ಯ ವ್ಯವಸ್ಥಿತವು, ಇದು ಸ್ಪಷ್ಟವಾಗಿ ಭಗವಂತ ಹೇಳಿದ ಮಾತು, ಭಗವದ್ಗೀತೆಯಲ್ಲಿ ಮತ್ತೆ ಮತ್ತೆ ಹೇಳ್ತಕ್ಕಂಥ ಮಾತು. ತಸ್ಮಾತ್ ಶಾಸ್ತ್ರಂ ಪ್ರಮಾಣಂತೆ ಕಾರ್ಯಾಕಾರ್ಯ ವ್ಯವಸ್ಥಿತವು, ಜ್ಞಾತ್ವಾ ಶಾಸ್ತ್ರ ವಿಧಾನೋಕ್ತಂ ಕರ್ಮಕರ್ತು ನಿಹಾರ್ಹಸಿ. ಶಾಸ್ತ್ರದಲ್ಲಿ ಏನು ಹೇಳಿದ್ದಾರೋ ಅದಕ್ಕೆ ತಕ್ಕಂತೆ ಬದುಕಿದರೆ ಸರ್ಕಸ್ ಭಗವಂತ ಕಾಪಾಡ್ತಾನೆ. ಟೆಕ್ಸ್ಟ್ ಬುಕ್ ತಂದೆ ನಾವು ಓದಿ ಹೋದರೆ ಸರ್ಕಾರ ಜವಾಬ್ದಾರಿ, ಗಣೇಶ ಜವಾಬ್ದಾರಿ ಅದು. ಒಂದು ಏನು ಸರ್ ಕೇಳಿದ್ ಬಂದೇ ಇಲ್ಲ, ಬೇರೆ ಕೊಟ್ಟಿದ್ದೀರಿ ಅಂತ ಕೇಳಿದರೆ ಆನ್ಸರಬಲ್ ಅವರು. ಯಾವುದೋ ಓದಿ ಹೋದರೆ ಯಾರು ಜವಾಬ್ದಾರರು ಅದಕ್ಕೆ? ಸಿಲೆಬಸ್ ಅಂತ ಒಂದಿದ್ದು, ಟೆಕ್ಸ್ಟ್ ಬುಕ್ ಅಂತ ಒಂದು ಇದ್ದಾಗ ಪ್ರಿಸ್ಕ್ರೈಬ್ ಮಾಡಿದ ಗಣೇಶ ಜವಾಬ್ದಾರಿ ಇದೆ, ಅದು ಬೇರೆಯವ್ರಿಗೆ ಏನು ಜವಾಬ್ದಾರಿ ಇರುತ್ತೆ? ಶಾಸ್ತ್ರ ಭಗವಂತ ಉಪದೇಶ ಮಾಡಿದ್ದಾದ್ರಿಂದ ಅದರಂತೆ ಬದುಕಿದರೆ ಭಗವಂತ ಒಳ್ಳೇದು ಮಾಡೇ ಮಾಡ್ತಾನೆ. ಯೋಗಕ್ಷೇಮಂ ಮಹಾಮ್ಯಹಂ. ಅದು ಬಿಟ್ಟು ಬದುಕಿ ನಮಗೆ ಕೆಟ್ಟದಾಯಿತು ಅಂತ ಕೇಳಿದರೆ, ನಾನು ಹೇಳಿದೆ ಮಾಡಿದ್ದೆ ಅಂತ ಪರಮಾತ್ಮ ಕೇಳುತ್ತಾನೆ. ನಾನು ಹೇಳಿದ್ದೇನು, ನೀನು ಮಾಡಿದ್ದೇನು, ಒಳ್ಳೇದು ಹೇಗಾಗತ್ತೆ ಹಾಗಿದ್ರೆ? ದುರ್ಯೋಧನ ಧೃತರಾಷ್ಟ್ರನನ್ನ ಅವನು ಕುರುಡುತನವನ್ನು ಎಕ್ಸ್ಪ್ಲಾಯ್ಟ್ ಮಾಡ್ತಾ ಮಾತಾಡ್ತಾನೆ. ಅದಕ್ಕೆ ಘಟೋಪನಿಷತ್ ಹೇಳ್ತಾ ಇದೆ, ಅಂಧೇನ ಇವ ನಿಯಮಾನ ಯಥಾಂಧಾಹ. ಕುರುಡರಿಂದ ಕರೆದೊಯ್ಯಲ್ಪಡ್ತಕ್ಕಂಥ ಕುರುಡರಂತೆ ಈ ಮೂರ್ಖ ಜನ ಬದುಕ್ತಾರೆ. ಅದಕ್ಕೆ ಧೃತರಾಷ್ಟ್ರನ ಮಹಾಭಾರತದಲ್ಲಿ ಪಾಂಡವ ಕೌರವರನ್ನು ಕೆಟ್ಟವರನ್ನ ಚಿತ್ರಣ ಮಾಡ್ತಾ ಮಾಡ್ತಾನೆ, ಅವರಪ್ಪ ಕುರುಡನಾಗಿದ್ದ ಅನ್ನೋದು ಒಳ್ಳೆ ಪ್ರತಿಭೆ ಅಂತ ಕರೀತಾರೆ. ಸಾಹಿತ್ಯದೊಳಗೆ ಅಪೂರ್ವವಾದಂಥ ಸಿಂಬಾಲಿಕ್ ಅದು, ಒಂದು ಆ ಸಿಂಬಾಲಿಕ್ ಆಗಿ ವರ್ಣನೆ ಮಾಡ್ತಾ ಇದ್ದಾರೆ. ಒಬ್ಬ ಕುರುಡ ತಂದೆ ಮಕ್ಕಳ ಬಗ್ಗೆ ಹೇಗೆ ನಡ್ಕೋತಾನೆ ಅಂತ ಸಾಕ್ಷಿ ಇದು. ಧೃತರಾಷ್ಟ್ರ ಕುರುಡ ತಂದೆ, ಇನ್ನೊಂದರ್ಥ ತಂದೆ ಸಾಮಾನ್ಯ ಕುರುಡ, ಇನ್ನೊಂದರ್ಥ ತಂದೆ ತಾಯಿಗಳು ಮಕ್ಕಳ ಮೋಹ ಬರೋದ್ರಿಂದ ವ್ಯಾಮೋಹ ಬರೋದ್ರಿಂದ ಕುರುಡುತನ ಅವ್ರನ್ನ ಹಾಳು ಮಾಡಿಬಿಡುತ್ತೆ ಅಂತ ಹೇಳೋದಕ್ಕೂ ಸಾಕ್ಷಿ. ನಾನೆಲ್ಲ ಹೇಳ್ತೇನೆ ಬಿಡು ಅಂತ ಕೇಳಿದ. ಏನು ದುರ್ಯೋಧನ ಅಪ್ಪ, ರಾಶಿಯಾಗಿ ಹೋಗಿದ್ವಲ್ಲ, ಹೇಗಿತ್ತು ಗೊತ್ತಾ ಅಂತ ಹೇಳಿ ಮಾಡ್ತಾನೆ. ಹೇಳ್ತಿರೋದು ತನ್ನ ದೇಹದ ಬಗ್ಗೆ, ಮಾತಾಡ್ತಿರೋದಲ್ಲ ಪಾಂಡವರ ಯಜ್ಞದ ಬಗ್ಗೆ, ಏನೇನು ನಡೀತಾ ವರ್ಣನೆ ಶುರು ಮಾಡಿಬಿಡ್ತಾನೆ. ಎಂಥ ಐಶ್ವರ್ಯ ಪಾಂಡವರ ಐಶ್ವರ್ಯ, ಅದು ನಂಬಲಿಕ್ಕೆ ಸಾಧ್ಯ ಇಲ್ಲ. ನಿಜವಾಗಲೂ ಅಂತ ಐಶ್ವರ್ಯವನ್ನು ಕಾಣಕ್ಕೂ ಸಾಧ್ಯ ಇಲ್ಲ, ಊಹೆ ಮಾಡೋಕ್ಕೂ ಸಾಧ್ಯ ಇಲ್ಲ. ಐಶ್ವರ್ಯದ ರಾಶಿ ಅವರ ಹತ್ರ ಬಂದಿದೆ. ಅಲ್ಲಿ ಒಂದು ಅಪ್ಪಿತಪ್ಪಿ ಒಂದು ಮಾತಾಡೋದಿಲ್ಲ, ಎಂತೆಂಥ ಜ್ಞಾನ ಕಾರ್ಯ ನಡೀತು ಗೊತ್ತಾ ಅಂತ ಅನ್ನೋದೇ ಇಲ್ಲ ಅವನು. ಕೆಲವು ಮಠಕ್ಕೆ ಹೋಗಿರ್ತಾರಲ್ಲ, ಏನು ಅಡುಗೆ ಮಾಡಿದ್ರು ಅಂತ ಹೇಳ್ತಾರೆ ಹೊರತು ಏನು ಉಪನ್ಯಾಸ ಮಾಡಿದ್ರು ಇಲ್ಲವೇ ಇಲ್ಲ. ಯಾಕೆ ಗೊತ್ತು, ಉಪನ್ಯಾಸ ಮಾಡಿಸೇ ಇರಲ್ಲ ಫಸ್ಟು, ಮಾಡಿಸಿದ್ರೆ ಇವನು ಹೋಗಿರೋದಿಲ್ಲ ಎರಡನೇದು. ಆದ್ರಿಂದ ಬರೀ ಊಟ ಮಾಡಿ ಜಿಲೇಬಿ ಮಾಡಿದ್ರು ಲಾಡು ಮಾಡಿ ಇಷ್ಟರಲ್ಲೇ ಇರ್ತಾರೆ ಹೊರತು ಬೇರೆ ಐಟಮ್ ತಲೆ ಹೊಡೆಯೋದೇ ಇಲ್ಲ ಅವನು. ಅಲ್ಲಿ ಅಷ್ಟು ಕೆಲಸ ನಡೀತಲ್ಲ. ನಾಸ್ತಿ ನಾರಾಯಣ ಸಮಂ ನಭೂತಂ ನ ಭವಿಷ್ಯತಿ, ಏತೇನ ಸತ್ಯವಾಕ್ಯೇನ ಸರ್ವಾರ್ಥಾನ್ ಸಾಧಯಾಮ್ಯಹಂ. ಇದೆಲ್ಲ ನಡೀತಲ್ಲ ಹೇಳಬಾರ್ದಾ? ಒಂದು ಹೇಳೋದಿಲ್ಲ ಅವನು. ಆ ಕಡೆ ಅವನು ಗಮನನೇ ಇಲ್ಲ ಅವನಿಗೆ. ಬರೀ ಜ್ಞಾನದ ಬಗ್ಗೆ ಗಮನ ಇಲ್ಲ, ಬರೀ ಧನದ ಬಗ್ಗೆ ಮಾತ್ರ ಗಮನ. ಎಂಥ ಅನ್ಯಾಯ! ಧನ ಇಲ್ಲೇ ಉಳಿಯುತ್ತೆ, ಜ್ಞಾನ ಜೊತೆಗೆ ಬರುತ್ತೆ. ಯಾವುದು ಜೊತೆಗೆ ಬರುತ್ತೋ ಅದನ್ನು ಬಿಟ್ಟಿದ್ದಾನೆ, ಯಾವುದು ಜೊತೆ ಬರೋದಿಲ್ಲ ಅದನ್ನು ಯೋಚನೆ ಮಾಡ್ತಾ ಇದ್ದ. ಇದಕ್ಕೆ ಮೂರ್ಖತನ ಅಂತ ಕರೆಯೋದು. ಇವತ್ತು ನಮ್ಮ ಎದುರಿಗರು ಕಣ್ಣಾರೆ ಕಾಣ್ತಿದ್ದೇನೆ ಅವನು. ಸತ್ತ ಒಬ್ಬನು ಯಾವ ಒಂದು ಪೈಸೆ ಕೂಡ ಒಯ್ದಿಲ್ಲ, ಕೋಟಿ ರೂಪಾಯಿ ಒಯ್ದಿಲ್ಲ, 100 ರೂಪಾಯಿ ಒಯ್ದಿಲ್ಲ, ಅಲ್ಲ ಒಂದು ಪೈಸೆ ಕೂಡ ಯಾವನು ಒಯ್ದಿಲ್ಲ ಸತ್ತವನು. ಬದುಕಿರೋರೆಲ್ಲ ಅದಕ್ಕೆ ಸಾಯ್ತಾರೆ. ಅಂತ ಆಶ್ಚರ್ಯ ಇದೆ. ಏನನ್ನ ಒಯ್ಲಿಕ್ಕೆ ಸಾಧ್ಯ ಇಲ್ಲ, ಅದ್ರ ಬಗ್ಗೆ ನೀವು ಯೋಚನೆ ಮಾಡಿ ಎಂದು ಬದುಕೋದು ಹಾಕಿದ್ರೆ. ಮತ್ತೆ ಒಯ್ಯೋದು ಯಾವುದು ಒಯ್ತಾನೆ? ಜ್ಞಾನ ಒಯ್ತಾನಷ್ಟೇ. ಇನ್ಯಾವುದು ಒಯ್ಲಕ್ಕೆ ಬರೋದಿಲ್ಲ, ಜ್ಞಾನ ಮಾತ್ರ ಜೊತೆಗೆ ಬರೋದು. ನಹಿ ಜ್ಞಾನೇನ ಸದೃಶಂ ಪವಿತ್ರ ಮಿಹ ವಿದ್ಯತೆ. ಭಗವದ್ಗೀತೆಯ ಮಾತುಗಳೆಲ್ಲ ಮಾತುಗಳಲ್ಲವು, ಮಂತ್ರಗಳು ಅಂತ ಕರೀತಾರೆ. ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ಮನುಷ್ಯ ಯಾವುದಕ್ಕೆ ಬದುಕಬೇಕು ಅದು ಒಂದನ್ನು ಹೇಳೋದಿಲ್ಲ ದುರ್ಯೋಧನ. ಬರೀ ಅವರು ಅದನ್ನು ಕೊಟ್ಟರು, ಇದನ್ನು ಕೊಟ್ಟರು, ಹಾಗಿತ್ತು ಹೀಗಿತ್ತು ಅಂತ ಹೇಳಿದ್ದು ಹೇಳಿದ್ದು ಹೇಳಿದ್ದೇನೆ. ಎಲ್ಲ ಋತರಾಷ್ಟ್ರ ಕೇಳ್ತಾ ಇದ್ದಾನೆ. ಇದರಲ್ಲಿ ಏನು ದುಃಖ ಪಡೋದಿದೆ ಅಂತ ಕೇಳ್ತಾನೆ ಪಾಪ. ದುಃಖ ಪಡೋದೇನಿದೆ ಇದರೊಳಗೆ? ಆ ಹೇಳ್ತಾನಪ್ಪ, ಏನಾಯ್ತು ಗೊತ್ತಾ, ಅಲ್ಲಿ ಹೋದಾಗ ನಾನು ಬಿದ್ದು ಬಿಟ್ಟೆ. ನಿರ್ವಹ ಹೇಳಲೇಬೇಕಲ್ಲ, ಅದು ರಿಪೋರ್ಟ್ ಮಾಡಬೇಕಲ್ಲ. ಈಗ ನಾನು ಬಿದ್ದು ಬಿಟ್ಟೆ, ಹೀಗಾಯ್ತು ಬಿದ್ದು ಬಿಟ್ಟೆ, ಅಷ್ಟು ಸುಮ್ಮನೆ ಆಗಲಿಲ್ಲ. ಅದನ್ನು ನೋಡಿ ನಕ್ಕು ಬಿಟ್ರು ಅಂತ ಹೇಳಿದ್ದಾರೆ. ಅದನ್ನು ನೋಡಿ ನಕ್ಕು ಬಿಟ್ರು ಪಾಂಡವರೆಲ್ಲ ಕೂಡ. ಅವಾಗ ಧೃತರಾಷ್ಟ್ರ ಏನಂತಾನೆ, ಆಗ ಬಿದ್ದು ದಕ್ಕಿದ್ದಾರೆ ಬಿಡು ಅಂದು ಬಿಡ್ತಿದ್ದ. ಅದಕ್ಕೆ ಉಪಾಯ ಮಾಡ್ತಾನೆ, ಯಾವ ರೀತಿ ಉಪಯೋಗಿಸ್ತಾ ನೋಡ್ಬೇಕು ಅವನು. ದುರ್ಯೋಧನ ಅಪ್ಪ ನಕ್ಕರು, ಏನಂತ ನಕ್ಕರು ಗೊತ್ತಾ ಅಂತ ಹೇಳುತ್ತಾನೆ. ಭೀಮಸೇನ ನಕ್ಕ, ದ್ರೌಪದಿ ನಕ್ಕಲು, ಏನಂತ ನಕ್ಕರು ಗೊತ್ತಾ? ಅಹೋ ಧೃತರಾಷ್ಟ್ರ ಪುತ್ರ, ಧೃತರಾಷ್ಟ್ರ ಮಗ ಅಂತ ನಕ್ಕು ಬಿಟ್ರು ಅಂತ ಹೇಳುತ್ತಾನೆ. ಸೊ ನಿನ್ನ ನೋಡಿ ನಕ್ಕರು ಇಲ್ಲಿ ತರಬೇಕೀಗ, ನಿನ್ನ ಕುರುಡ ಅಂತ ಅವ್ರು ಅಂದುಬಿಟ್ರು, ಅದಕ್ಕೆ ನನಗೆ ಭಾರಿ ದುಃಖ ಆಗಿಬಿಟ್ಟಿದೆ. ಈ ತರ ಟ್ವಿಸ್ಟ್ ಮಾಡ್ತಾನೆ ಅಂದ್ರೆ ಪದ ಇದು ಇದನ್ನ ಟಿವಿಯಲ್ಲಿ ಏನ್ ಮಾಡ್ಬಿಡ್ತಾರೆ ಗೊತ್ತೇನೆ ಇವರು. ಓ ಕುರುಡನ ಮಗನೇ ದ್ರೌಪದಿ ಬಾಯಲ್ಲಿ ಮಾತನಿಸಿಬಿಡ್ತಾರೆ. ಬರೀ ತಪ್ಪುಗಳವೆಲ್ಲ, ಹಾಗೆ ಒಂದೇ ಇಲ್ಲ ಅವ್ರು ಯಾರು. ದ್ರೌಪದಿ ಮಾತೇ ಆಡಿಲ್ಲ, ಆಗ ಬರೀ ಭೀಮಸೇನಕ್ಕಿದ್ದು ಕೃಷ್ಣ ಹೇಳಿದ್ದು ದ್ರೌಪದಿ ಫಾಲೋ ಮಾಡಿದ್ದೆ ಹೊರತು ದ್ರೌಪದಿ ಅವ್ರಿಗೆ ಮಾತು ಬಂದಿಲ್ಲ. ಸುಮ್ ಸುಮ್ಮನೆ ಸೇರಿಸಿಬಿಟ್ಟಿದ್ದಾರೆ. ಈ ಮಾತಾಡ ದುರ್ಯೋಧನೆ ಮಾತನ್ನಾಡ್ತಾನೆ. ಧೃತರಾಷ್ಟ್ರ ಪುತ್ರ ಅಂದ್ಬಿಟ್ರೆ ಅವರು, ಇವ್ರ ಅಪ್ಪನ ಮಗ ಅಂದ್ರೆ ವಿವಾಹ ಸಂಕಟ ಪಡ್ಬೇಕು. ಈ ಮಧ್ಯೆ ತನ್ಮರಿಸ್ತೇನೆ ಒಂದ್ ತರ ಇದು ಅಳುಕಿದೆ ಅವರಿಗೆ. ಆ ಯೋಚನೆ ಮಾಡ್ತಾ ಇದ್ದಾನೆ, ನಮ್ಮ ಮದ್ರಾಸ್ನವನು ಅಂತ ಬಂದ್ಬಿಟ್ಟು ಯಾಕೆ ಅಳಬೇಕು ಈ ಮಧ್ಯೆ? ಕಳ್ಳ ಅಂತ ಅಂದ್ಬಿಟ್ರು ಅಂತ ನೀನು ಇವನು ಕಳ್ಳ ಆದ್ರೆ ಮದ್ರಾಸ್ ಕಳ್ತಾನ ಆಗ್ಬೇಕ ಪಾಪ. ಕೆಲವ್ ಇರ್ತಾರೆ, ಏನೋ ನಿಮ್ಮ ಅಪ್ಪ ನಿನ್ ಮಗ ಅಂದ್ಬಿಟ್ರಲ್ಲ ಅಂತ ಕೇಳಿದ್ರೆ ದೋಷನ ಅದು, ಗುಣ ಅದು. ಒಂದು ಅಪ್ಪ ಅಪ್ಪ ಧೃತರಾಷ್ಟ್ರ ಹೌದು, ಮಗ ಇವನು ಹೌದು, ಧೃತರಾಷ್ಟ್ರನ ಮಗ ಅಂತ ಕರೆದ್ರೆ ಇವನೇ ಸಿಟ್ಟಾಗಬೇಕು. ಇದಕ್ಕೆ ಅವನೇನ್ ತಿಳ್ಕೊಳ್ತಾನೆ, ಅಪ್ಪನಿಗೆ ಇರ್ತಕ್ಕಾಗಿದೆ ಅಂದ್ರೆ ನೀನು ಕುರುಡ, ಇವನು ಬಿದ್ದ, ಆ ಕುರುಡನ ಮಗ, ಇವನಿಗೂ ಕಣ್ಣು ಕಾಣಲಿಲ್ಲ ಅದಕ್ಕೆ ಬಿದ್ದ. ಇವನ ಇಂಟರ್ಪ್ರಿಟೇಷನ್ ಎಲ್ಲ ಕೂಡ ಅದಿಷ್ಟು ಕೂಡ ಇದಿಷ್ಟು ನಿನ್ನ ಕುರುಡ ಅಂತ ಬೈದು ಬಿಟ್ರು. ಅದಕ್ಕೆ ನಂಗೆ ಭಾರಿ ದುಃಖ ಆಗ್ತಾ ಇದೆ. ಯಾವ ತರ ಅವ್ನು ಚೇಂಜ್ ಮಾಡಕ್ ಟ್ರೈ ಮಾಡ್ತಾನೆ? ಇದೇ ತಪ್ಪನ್ನು ಶೂರ್ಪಣಿಕೆ ಮಾಡ್ತಾಳೆ ರಾಮಾಯಣದಲ್ಲಿ. ಶೂರ್ಪಣಿಕೆ ಇದೇ ತಂತ್ರವನ್ನು ಉಪಯೋಗ, ರಾವಣನ ತಲೆ ಕೆಡಿಸಬೇಕಾದ್ರೆ ಇದೇ ತಂತ್ರವನ್ನು ಉಪಯೋಗಿಸ್ತಾಳೆ ಶೂರ್ಪಣಿಕೆ. ಅದು ರಾಮಾಯಣ ಬಂದ ನೋಡ್ಬೇಕು, ಇಲ್ಲಿ ಬೇಡ. ಅದೀಗ ಇಲ್ಲಿ ನೋಡಿದರೆ ದುಷ್ಟರು ಹೇಗೆ ದಾರಿ ತಪ್ಪುತ್ತಾರೆ ಅಂತ ಹೇಳೋದಕ್ಕೆ ಸಾಕ್ಷಿ. ತಪ್ಪುತ್ತಾರೆ, ತಪ್ಪಿಸ್ತಾರೂ ಕೂಡ. ಅಪ್ಪ ನೀನು ಕುರುಡ ಅಂತ ಕರೆದು ಬಿಟ್ರು ಗೊತ್ತಾ? ಅಪ್ಪ ನೀನು ಇನ್ನೂ ಗೊತ್ತ, ಆಶ್ಚರ್ಯ ಆಗಲಿಲ್ಲ. ಇದೆಲ್ಲ ಎಲ್ಲಿ ನಡೀತು ಗೊತ್ತಾ? ಪ್ರಾಹಸತ್ ಕೃಷ್ಣ ಸನ್ನಿಧವು, ಕೃಷ್ಣ ಎದುರಿಗಿದ್ದಾನೆ ಅವ ನಡೆದೋಯ್ತಿದ್ದಿಷ್ಟು ಕೂಡ. ಕೃಷ್ಣನ ಎದುರಿ ಹೀಗೆಲ್ಲ ನಡೆದೋಗ್ಬಿಡ್ತು ಅಂತ ಕೇಳಿದರೆ, ಏಕಾಂತದಲ್ಲಿ ನಡೀಲಿಲ್ಲ, ಇದು ಸಭೆ ಸಮಾರಂಭದಲ್ಲಿ ನಡೆಯಿತು, ನೀನು ಅವಮಾನ ಮಾಡಿಬಿಟ್ಟಿದ್ದಾರೆ ಅಂತ ಶುರು ಮಾಡ. ಧೃತರಾಷ್ಟ್ರ ಮನಸ್ಸಿಗೆ ಸ್ವಲ್ಪ ನೋವಾಗಬೇಕು. ಧೃತರಾಷ್ಟ್ರ ಹೇಳ್ತಾರೆ, ನೋಡು ಅದನ್ನೆಲ್ಲ ಅಷ್ಟು ಗಂಭೀರ ತಗೋಬೇಡ. ಧೃತರಾಷ್ಟ್ರ ಸ್ವರೂಪದ ತುಂಬ ಒಳ್ಳೆಯವನಲ್ಲ ಪಾಪ, ಅಷ್ಟೆಲ್ಲ ತಗೊಳ್ಳೋದಕ್ಕೆ ಹೋಗಬೇಡ. ಬಿದ್ದಿದ್ದೀನಿ ತಪ್ಪೇನೆ ಅಪ್ಪ, ನಾ ಬಿದ್ದಿರಬಹುದು, ಆದರೆ ನೋಡು ಈ ರೀತಿ ತಂದುಬಿಟ್ರಲ್ಲ. ಮತ್ತೆ ಗೊತ್ತಾಯ್ತು ಅಷ್ಟು ಎಫೆಕ್ಟ್ ಮಾಡಲಿಲ್ಲ ಅಂತ ಗೊತ್ತಾಯ್ತು ಅವನು. ಧೃತರಾಷ್ಟ್ರ ತಾನು ಕುರುಡು ಅಂತ ಹೇಗೆ ಗೊತ್ತಿತ್ತು ಪಾಪ ಅವನಿಗೆ? ಅಲ್ಲಿದ್ದಾರೆ ಬಿಡು, ಸುಮ್ಮನೆ ಆಗಿಬಿಡ್ತಾನೆ. ಆಗ ಮತ್ತೆ ಶುರು ಮಾಡ್ತಾನಪ್ಪ, ಗೊತ್ತಿಲ್ಲ ನಿನಗೆ ಪಾಂಡವರ ಐಶ್ವರ್ಯ ಎಷ್ಟಿದೆ ಅಂತ ಕೇಳಿದರೆ ನಮ್ಮಲ್ಲಿಗೆ ಸಾಧ್ಯವಾಗ್ತಾ ಇಲ್ಲ ಧೃತರಾಷ್ಟ್ರ ಅಂತಾನೆ. ದುರ್ಯೋಧನ, ನಿನಗೇನು ಕಡಿಮೆ ಇಲ್ಲವಲ್ಲ, ನಿನಗೂ ಸ್ವಲ್ಪ ಇದೆ, ಪಿತ್ರಾರ್ಜಿತ ಆಸ್ತಿ ಬೇಕಾದಷ್ಟಿದೆ, ಆ ಕಡೆ ಈ ಕಡೆ ಬೇರೆ ತಗೊಂಡಿದ್ದೀಯಾ, ಅದು ಬೇರೆ ಸಾಕಷ್ಟಿದೆ ನಿನಗೀಗ, ಯಾಕೆ ಯೋಚನೆ ಮಾಡ್ತೀಯ? ನಿನಗೇನಿಲ್ಲ ಹೇಳು ಅಂತ ಕೇಳಿ, ಏನಿಲ್ಲ ಹೇಳು ನಿನಗೆ. ಆಗ ದುರ್ಯೋಧನ ಮಾತಾಡ್ತಾನಪ್ಪ, ನನ್ನ ಮನಸ್ಸು ನಿನಗೆ ಅರ್ಥ ಆಗಲಿಲ್ಲ, ನನ್ನ ಕೊರಗು ನನಗಿಲ್ಲ ಅಂತಲ್ಲ ಅಂತ ಹೇಳ್ತಾನೆ. ನನ್ನ ಕೊರಗು ನನಗಿಲ್ಲ ಅಂತಲ್ಲ, ಮತ್ತೇನು ಪಾಂಡವರಿಗೆ ಇದೆಯಲ್ಲ ಅಂತ ದುಃಖ ಪಡ್ತೇನೆ ಅಂತ ಹೇಳ್ತಾನೆ. ಇದಕ್ಕೆ ಅಸೂಯೆ ಅಂತ ಕರೆಯುತ್ತೆ. ಮತ್ತೆ ಎಷ್ಟೋ ಜನಕ್ಕೆ ಮನೆ ಟಿವಿ ಬೇಕು, ತಮಿಳು ಟಿವಿ ಬೇಕು ಅಂತಲ್ಲ, ಪಕ್ಕದಲ್ಲಿದೆಯಲ್ಲ ಅದಕ್ಕೆ ಬೇಕು. ಅವ್ರ ಮುಂದೆ ಸ್ಟೇಟಸ್ ಏನಾಗ್ತದೆ? ಈ ತರ ಯೋಚನೆ ಮಾಡ್ತಾರೆ. ಅವರಲ್ಲಿ ಭಾಗವತ ಇದೆ ನಮ್ಮಲ್ಲಿ ಇರಬೇಕು ಅಂತ ಅನಿಸೋದಿಲ್ಲ ಇವರಿಗೆ. ಅವರಲ್ಲಿ ಸರ್ವಮೂಲ ಇದೆ ನಮ್ಮಲ್ಲಿ ಇರಬೇಕು ಅಂತ ಅನಿಸೋದಿಲ್ಲ, ಆದರೆ ಅವರ ಟಿವಿ ನಮ್ಮಲ್ಲಿ ಟಿವಿ ಇರಬೇಕು. ಇದು ಎಂಥ ವಿಚಿತ್ರ ತರ್ಕ ಇದು. ಒಂದು ಸರ್ವಮೂಲ ಮಲೆ ಇಟ್ಕೊಳ್ಳಿ, ಪಕ್ಕದಲ್ಲಿದೆ ಬಿಡಿ, ಅಲ್ಲೇ ಕೈ ಮುಂದೆ ಬಿಡ್ತೇವೆ ಅಂತ ಹೇಳ್ತಾರೆ. ಟಿವಿ ಅಲ್ಲೇ ನೋಡಿಬಿಡು ಸಾಕು, ನಮ್ಮನೆಯಲ್ಲೇ ಆಗಬೇಕು, ಮತ್ತೆ ಅದು ಕಲರದೇ ಆಗಬೇಕು, ಮತ್ತೆ ನೋಡ್ಲಿ ಬಿಡ್ಲಿ, ಆ ಭಾಷೆ ಬರಲಿ ಬಿಡ್ಲಿ, ಆಗಲೇಬೇಕು. ಈ ಒಂದು ಮಿಥ್ಯಾ ಪ್ರತಿಷ್ಠೆ ಅಂತ ಹೇಳಿದ್ರೆ ಮಿಥ್ಯಾ ಇಲ್ಲದ ಸೋಗು ಅಂತ ಅರ್ಥ. ಅದು ಇಟ್ಕೊಂಡ್ರೆ ದೊಡ್ಡವನು ಯಾರು ಹೇಳಿದ್ರೆ ನಿನಗೆ ಈ ಮಧ್ಯೆ? ಎಷ್ಟೋ ಜನ ಕಾರ್ ಬೇಕಲ್ಲ, ಪಕ್ಕ ಬೇರೆ ಕಾರ್, ನನಗೆ ಕಾರ್ ಬೇಕು. ನೀನು ಓಡಾಡೋದಲ್ಲಿ ನಿಜಕ್ಕೆ ಕಾರ್ ಬೇಕು ಈ ಮತ್ತೆ? ಸರ್ಕಾರ ಕೆಲವು ಡಿಪಾರ್ಟ್ಮೆಂಟ್ ಕಾರ್ ಕೊಡುತ್ತೆ, ಕೆಲವು ಕೊಡೋದಿಲ್ಲ. ಕೆಲವು ಜೀಪ್ ಕೊಡುತ್ತೆ, ಕೆಲವು ಕೊಡೋದಿಲ್ಲ. ಯಾಕೆ ಗೊತ್ತೇನು? ಎಕ್ಸಿಕ್ಯೂಟಿವ್ ಇದ್ದವ್ರಿಗೆ ಮಾತ್ರ ಕೊಡ್ತಾರೆ, ಎಲ್ರಿಗೆ ಕೊಡಬೇಕು ಈ ಮಧ್ಯೆ? ಇವನು ಹೋದ್ಮೇಲೆ ಮತ್ತೆ ಮಧ್ಯೆ ಬರೋದು ಆಫೀಸ್ಗೆ, ಮನೆಯಿಂದ ಬರೋ, ಮತ್ತೇನು ಬರೋ ಪ್ರಸಂಗ. ಇವ್ನು ಯಾಕೆ ಕೊಡಬೇಕು ವೆಹಿಕಲ್ನ? ಸರ್ಕಾರ ವೆಹಿಕಲ್ ಕೊಡಬೇಕಾದ್ರೆ ನೆಸೆಸಿಟಿ ನೋಡ್ಕೊಂಡು ಹ್ಯಾಕ್ ಕೊಡ್ತಾರೋ ದೇವ್ರು ನಮಗೆ ಹ್ಯಾಕ್ ಕೊಡ್ತಾರೆ. ಸರ್ಕಾರ ಕಣ್ಣಿಲ್ಲದೆ ಎಷ್ಟು ವ್ಯವಸ್ಥೆ ಮಾಡುತ್ತೆ ಪಾಪ. ದೇವರಿಗೂ ಮೈಯೆಲ್ಲ ಕಣ್ಣು. ವಿಶ್ವತಶ್ಚೇಷ್ಟುರುತ ವಿಶ್ವತೋ ಮುಖ ವಿಶ್ವತೋ ಬಾಹುರುತ ವಿಶ್ವತಸ್ಪಾತ್. ಅವನಿಗೆ ಗೊತ್ತಿಲ್ಲದ್ದೇ ಇಲ್ಲ, ಅವನಿಗೆ ಕಾಣದ್ದೇ ಇಲ್ಲ. ಆದ್ದರಿಂದ ನಮಗೇನು ಕೊಟ್ಟರೆ ಒಳ್ಳೇದಾಗತ್ತೆ ದೇವ್ರಿಗೆ ಗೊತ್ತು, ನಾವೇ ಯೋಚನೆ ಮಾಡಬೇಕು. ನಮಗೆ ಕೊಟ್ಟಿಲ್ಲ ದೇವ್ರಿಗೆ ಗೊತ್ತು, ನಾವು ಬೇಡ ಅಂತ ತಿಳ್ಕೊಂಡಿದ್ರೆ ಬಿಟ್ಬಿಟ್ರೆ ನಮ್ಗೆ ಗೊತ್ತಷ್ಟೇ. ಆ ರೀತಿ ಯೋಚನೆ ಮಾಡೋದಿಲ್ಲ. ಅವನಿಗಿದೆ ನಮಗಿಲ್ಲ, ಅವನಿಗಿದೆ ನಮಗಿಲ್ಲ. ಇದಕ್ಕೆ ಕರುಬುವುದು ಅಂತ ಕರೀತಾರೆ. ಕರುಬುವುದು ಹೊಟ್ಟೆ ಕಿಚ್ಚು ಪಡೋದು, ಅಸೂಯೆ ಮಾತ್ಸರ್ಯ ಅಂದ್ರೆ ದುರ್ಯೋಧನ ಇದನ್ನು ತೋರಿಸ್ತಾ ಇದ್ದಾನೆ. ಅದಕ್ಕೇನೆ ಇವನು ಹೊಟ್ಟೆಯಲ್ಲಿದ್ದಾಗ ಗಾಂಧಾರಿಗೇನೆ, ಅಯ್ಯೋ ಮೊದಲು ಗರ್ಭಿಣಿಯಾಗಿದ್ದು ನಾನು, ಕುಂತಿ ಮಗು ಹುಟ್ಟುಬಿಡ್ತಲ್ಲ ಅಂತ ಹೊಟ್ಟೆ ಕಿಚ್ಚು ಬಂದು ಹೊಟ್ಟೆ ಯಾಟು ಕೊಡ್ಕೊಂಡು ಅಂದ್ರೆ, ಇಂಥ ಹೊಟ್ಟೆ ಕಿಚ್ಚು ಕೊಡೋ ಮಕ್ಕಳು ಹೊಟ್ಟೆಯಲ್ಲಿ ಕೂತಿದ್ದೇಕೆ ಅವಳಿಗೆ ಹಾಗಾಗಿ ಗರ್ಭದಲ್ಲಿ ಕೂತಿದ್ದರ ಫಲ ಅವಳ ಬುದ್ಧಿನೇ ಕೆಟ್ಟಿತ್ತು ಪಾಪ. ಯಾವಾಗ ಅವಳು ಹೊಡ್ಕೊಂಡು ಇವಳು ಕೆಳಗೆ ಬಿದ್ದ ಅಲ್ಲಿಗೆ ಬುದ್ಧಿ ತಿಳಿಯಾಗಿತ್ತು. ಇದು ದುರ್ಯೋಧನ ದುರಂತ ಇತ್ತು. ಆದ್ರಿಂದ ಇದನ್ನೇ ಭಾಗವತ ಪುರಾಣ ಹೇಳೋದು, ಧರ್ಮ ಪ್ರೋಜ್ಜಿತ ಕೈತವೋತ್ರ ಪರಮಃ ನಿರ್ಮತ್ಸರಾಣಾಂ ಸತಾಂ. ಸಜ್ಜನರಿಗೆ ಭಾಗವತ ತಿಳಿಯುತ್ತೆ. ಸಜ್ಜನರು ಅಂತ ಹಲಿಮೇಲೆ ಬೋರ್ಡ್ ಹಾಕಿರೋದಿಲ್ಲ. ಸಜ್ಜನರು ಅಂದ್ರೆ ಯಾರು ಗೊತ್ತೇನೋ? ಮಾತ್ಸರ್ಯ ಯಾವನಿಗಿಲ್ಲಲ್ಲ.